ज्ञानतिमिरे लोके प्रादुर्भूत प्रदीपकः नमोस्तु बोधिसत्वाय संबुद्धाय नमो नमः। ದಿವ್ಯತ್ರಯರಿಗೆ ಅವರ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಪರಮ ಪೂಜ್ಯ ಗೀತಾ ಪ್ರಾಣ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು, ಹಾಗೂ ಸನ್ಯಾಸಿನಿಯವರಿಗೆ ಮತ್ತು ನನ್ನ ಸಹೋದರಿಯರಿಗೆ ನನ್ನ ಪ್ರಣಾಮಗಳು. ಫ್ರೆಂಡ್ಸ್ ಆ್ಯಂಡ್ ಡಿವೋಟೀಸ್, ನನ್ನ ಪ್ರಣಾಮಗಳು. ಇಂದು ಆಧ್ಯಾತ್ಮಿಕ ಜೀವನಕ್ಕೆ ಒಂದು ವಿಶಿಷ್ಟವಾದ ದಿನ. ವೈಶಾಖ ಪೂರ್ಣಿಮಾ ದಿನದಲ್ಲೇ ಅಶ್ವತ್ಥ ಮರದ ಕೆಳಗೆ ಹುಟ್ಟಿದ ರಾಜಕುಮಾರ ಸಿದ್ಧಾರ್ಥ, ಇನ್ನೊಂದು ವೈಶಾಖ ಪೂರ್ಣಿಮಾ ದಿನ ಮತ್ತೊಂದು ಅಶ್ವತ್ಥ ಮರದ ಕೆಳಗೆ ಬೋಧಿಯನ್ನು ಪಡೆದು ಬುದ್ಧರಾಗಿ, ಮತ್ತೊಂದು ವೈಶಾಖ ಪೂರ್ಣಿಮಾ ದಿನ ಮರಗಳ ಕೆಳಗೆ ಮಹಾಪರಿನಿರ್ವಾಣವನ್ನು ಹೊಂದಿದನು. ಈ ಮೂರು, ಅಂದರೆ ಹುಟ್ಟಿದ್ದು, ನಿರ್ವಾಣವನ್ನು ಹೊಂದಿದ್ದು, ಪರಿನಿರ್ವಾಣವನ್ನು ಹೊಂದಿದ್ದು ವೈಶಾಖ ಪೂರ್ಣಿಮಾದಲ್ಲಿಯೇ. ಇದು ಒಂದು ಮಹತ್ವವಾದ ಅಥವಾ ವಿಶಿಷ್ಟವಾದ ದಿನ ಆಧ್ಯಾತ್ಮಿಕ ಜೀವನಕ್ಕೆ. ಗೌತಮ ಬುದ್ಧನು ಜನಿಸಿದ್ದು ಕಪಿಲವಸ್ತು ಎಂಬ ನಗರದಲ್ಲಿದ್ದ ಶಾಕ್ಯ ಮನೆತನದಲ್ಲಿ. ಆತನ ತಂದೆ ಹೆಸರು ಶುದ್ಧೋಧನ, ತಾಯಿ ಹೆಸರು ಮಾಯಾದೇವಿ. ಒಂದು ದಿನ ಮಾಯಾದೇವಿ ಮಲಗಿದ್ದಾಗ ಒಂದು ಸ್ವಪ್ನ ಬಂತು. ಸ್ವಪ್ನ ಒಳಗಾಯಿತು, ಅದು ಏನು ಅಂದರೆ, ಎಷ್ಟೊಂದು ಜನ ದೇವತೆಗಳು ಬಂದು ಅವಳನ್ನ ಕರ್ಕೊಂಡು ಹೋಗಿ ಹಿಮಾಲಯ ಪರ್ವತದಲ್ಲಿ ಒಂದು ಸರೋವರದಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಒಂದು ಚಿನ್ನದ ಅರಮನೆಯ ಒಳಗೆ ಕರ್ಕೊಂಡು ಹೋದರು. ಅಲ್ಲಿ ಒಂದು ದಿವ್ಯವಾದ ಮಂಚದಲ್ಲಿ ದಿವ್ಯವಾದ ಮಂಚದಲ್ಲಿ ಅವಳನ್ನ ಮಲಗಿಸಿ ಗಾಳಿ ಬೀಸ್ತಾ ಇದ್ರು. ಉತ್ತರ ದಿಕ್ಕಿನಲ್ಲಿ ಒಂದು ಬಿಳಿ ಆನೆ, ಆರು ಕೊಂಬು ಉಳ್ಳ ಆನೆ ಸೊಂಡಿನಲ್ಲಿ ಕಮಲವನ್ನು ಹಿಡ್ಕೊಂಡು ಬರ್ತಾಯಿತ್ತು. ಬಂದು ಬಲಪಾರ್ಶ್ವಕ್ಕೆ, ಗರ್ಭಕ್ಕೆ ಸೇರಿದಂತಾಯಿತು. ಇದು ಮಾಯಾದೇವಿ ಶುದ್ಧೋಧನಿಗೆ ಹೇಳ್ತಾಳೆ, ಈ ಸ್ವಪ್ನ ಏನು ಮಹಿಮೆ ಅಂತ. ಶುದ್ಧೋಧನ ಋಷಿಗಳನ್ನ ಕರೆಸಿ ಕೇಳ್ತಾನೆ. ಋಷಿಗಳು ಹೇಳ್ತಾರೆ, ಒಂದು ಗಂಡು ಮಗು ಹುಟ್ಟುತ್ತೆ, ಆದರೆ ಅವನು ದೊಡ್ಡ ಚಕ್ರವರ್ತಿ ಆಗ್ತಾನೆ, ಇಲ್ಲಾಂದರೆ ಯಾವಾಗ ಇವನು ವೃದ್ಧರನ್ನು, ರೋಗಿಯರನ್ನ ಮತ್ತು ಶವವನ್ನು ಮತ್ತು ಸನ್ಯಾಸಿನ ನೋಡ್ತಾರೋ ಆವಾಗ ಇವನು ರಾಜ್ಯವನ್ನು ತ್ಯಜಿಸಿ ಸ್ವಪ್ರಯತ್ನದಿಂದ ತತ್ವ ಸಾಕ್ಷಾತ್ಕಾರವನ್ನು ಪಡೆದು ಜಗದ್ವಂದ್ಯನಾಗಿ ಬಾಳುತ್ತಾನೆ ಅಂತ ಹೇಳ್ತಾರೆ. ಮಾಯಾದೇವಿ ಹೀಗೆ ಪೂರ್ಣ ಗರ್ಭವತಿ ಆಗ್ತಾಳೆ. ಅವಳು ಶುದ್ಧೋಧನನ ಹತ್ರ ಹೋಗ್ಬಿಟ್ಟು ಒಂದು ದಿವಸ ಹೇಳ್ತಾಳೆ, ನಾನು ಲಂಬಿನಿ ವನದಲ್ಲಿ ವಿಹಾರ ಮಾಡಬೇಕು ಅಂತ ಇಚ್ಛೆ ಆಗ್ತಾ ಇದೆ ಅಂತ. ಶುದ್ಧೋಧನ ವ್ಯವಸ್ಥೆ ಮಾಡಿಕೊಡ್ತಾನೆ. ಅವಳು ಹೀಗೆ ಲಂಬಿನಿ ವನದಲ್ಲಿ ವಿಹಾರ ಮಾಡ್ತಾ ಇರುವಾಗ ಅಶ್ವತ್ಥ ವೃಕ್ಷನ ನೋಡ್ತಾಳೆ. ಅದರ ಹತ್ರ ಹೋಗ್ತಾ ಇರುವಾಗಲೇ ಪ್ರಸವ ವೇದನೆ ಆಗುತ್ತೆ. ಅಲ್ಲೇ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಇದಾದ 5 ದಿನ ಆ ಮಗುಗೆ ನಾಮಕರಣ ಆಗುತ್ತೆ, ಹೆಸರು ಸಿದ್ಧಾರ್ಥ. 7ನೇ ದಿನ ಮಾಯಾದೇವಿ ಪರಲೋಕ ಯಾತ್ರ ಮಾಡ್ತಾಳೆ. ಸಿದ್ಧಾರ್ಥನು 12ನೇ ವಯಸ್ಸಿನಲ್ಲಿ ಎಲ್ಲ ವಿದ್ಯಾಭ್ಯಾಸದಲ್ಲೂ ನಿಪುಣನಾಗ್ತಾನೆ. ವೇದ ವೇದಾಂಗದಲ್ಲಿ, ವ್ಯಾಕರಣದಲ್ಲಿ, ಗಣಿತಶಾಸ್ತ್ರದಲ್ಲಿ. ಅವನು ಬರೀ ಓದೋದ್ರಲ್ಲೇ ಅಲ್ಲ, ಮಲ್ಲಯುದ್ಧ, ಶರವಿದ್ಯೆ, ಧನುರ್ವಿದ್ಯೆ, ಮತ್ತು ಆನೆ ಮೇಲೆ ಕೂತ್ಕೊಂಡು ಹೇಗೆ ಯುದ್ಧ ಮಾಡೋದು, ಆನೆನ ಹೇಗೆ ವಶಪಡಿಸ್ಕೊಳ್ಳೋದು, ಈ ಥರ ಎಲ್ಲದರಲ್ಲೂ ಅವನು ನಿಪುಣನಾಗಿದ್ದ. ಶುದ್ಧೋಧನಿಗೆ ಇದನ್ನೆಲ್ಲ ನೋಡಿ ತುಂಬ ಸಂತೋಷ ಆಗುತ್ತೆ. ಆದರೆ ಮನದಲ್ಲಿ ಒಂದು ಸ್ವಲ್ಪ ಕಸಿವಿಸಿ ಇರುತ್ತೆ. ಎಲ್ಲಿ ಇವನು ವೃದ್ಧರನ್ನು ಮತ್ತು ಶವವನ್ನು, ರೋಗಿಯರನ್ನ, ಸನ್ಯಾಸಿನ ನೋಡಿಬಿಟ್ಟು ರಾಜ್ಯವನ್ನು ತ್ಯಜಿಸಿ ಸನ್ಯಾಸಿಯಾಗ್ಬಿಡ್ತಾನೆ ಅಂತ. ಸೈನಿಕರಿಗೆಲ್ಲ ತುಂಬ ಎಚ್ಚರಿಕೆ ಕೊಟ್ಟಿರ್ತಾನೆ, ಇದನ್ನು 4 ಇವನು ನೋಡ್ಕೊಳ್ದು, ಹಾಗೆ ನೀವು ನೋಡ್ಕೊಳ್ಳಿ ಅಂತ ಕಟ್ಟಪ್ಪಣೆ ಮಾಡಿರ್ತಾನೆ. ಅಂದರೂ ಅವನ ಮನಸ್ಸಿನಲ್ಲಿ ಈ ಕೊರಗು ಇದ್ದೇ ಇರುತ್ತೆ. ಅದಕ್ಕೆ ಅವನು ತುಂಬ ಚಿಂತನೆ ಮಾಡಿ ಅವನಿಗೆ ಇದು ಸಿದ್ಧೌಷಧ ಏನು ಅಂದರೆ ಮದುವೆ ಮಾಡಿಸ್ಬೇಕು, ವಿವಾಹ ಮಾಡಿಸ್ಬೇಕು ಅಂದ್ಬಿಟ್ಟು ಮಹಾನಾಮ ಎಂಬ ರಾಜನ ಮಗಳು ಯಶೋಧರೆ ಅಂತ ಆ ಸಿದ್ಧಾರ್ಥನಿಗೆ ಕೊಟ್ಟು ಅತ್ಯಂತ ವೈಭವದಿಂದ ಮದುವೆ ಮಾಡುತ್ತಾರೆ. ಸಿದ್ಧಾರ್ಥನು ಹೀಗೆ ಒಂದು ದಿವಸ ಅರಮನೆಯ ಮಹಡಿ ಮೇಲೆ ನೋಡ್ತಾನೆ, ಎಲ್ಲ ಕಡೆ ಹಚ್ಚ ಹಸಿರಾಗಿರುತ್ತೆ, ಒಳ್ಳೆ ವಾತಾವರಣ. ಅರಮನೆಯಲ್ಲೇ ಈ ಥರ ವಾತಾವರಣ ಅಂದರೆ ಕಪಿಲವಸ್ತು ನಗರ ಇನ್ನು ಹೇಗಿರ್ಬೋದು ಅಂದ್ಬಿಟ್ಟು ತಂದೆ ಹತ್ರ ಹೋಗಿ ಕೇಳ್ತಾನೆ. ತಂದೆ, ನಾನು ಹೋಗಿ ಒಂದು ಸ್ವಲ್ಪ ವಿಹಾರ ಮಾಡ್ಕೊಂಡು ಬರ್ತೀನಿ ಅಂತ. ಆವಾಗಲೇ ಶುದ್ಧೋದನಿಗೆ ತುಂಬ ಸಂಶಯ ಆಗುತ್ತೆ, ಎಲ್ಲಿ ಇವನು ರಾಜ್ಯವನ್ನು ತ್ಯಜಿಸ್ತಾನೋ ಏನೋ ಅಂದ್ಕೊಂಡು, ಸರಿ ಆಯಿತು ಹೋಗಿ ಬಾ ಅಂತ ಕಳಿಸ್ತಾನೆ. ಸೈನಿಕರಿಗೆಲ್ಲ ತುಂಬ ಕಟ್ಟಪ್ಪಣೆ ಕೊಟ್ಟಿರ್ತಾನೆ, ಆ ನಾಲ್ಕು ನೋಡ್ಕೂಡ್ದು ಹಾಗೆ ನೋಡ್ಕೊಳ್ಳಿ ಅಂತ. ಆದರೆ ಇವನು ವಿಹಾರ ಮಾಡುವಾಗ ಎಲ್ಲವನ್ನು ದೃಶ್ಯ ನೋಡ್ತಾನೆ. ಇದು ಸೈನಿಕರು ಎಷ್ಟೇ ಅವರು ಎಚ್ಚರಿಕೆಯಿಂದ ಇದ್ರೂ ಇದೆಲ್ಲ ಅವನಿಗೆ ಕಾಣಿಸ್ಬಿಡ್ತು. ದೇವರ ಪ್ರಯತ್ನವೇ ಕಾರಣವೆಂದು ಬೌದ್ಧ ಗ್ರಂಥದಲ್ಲಿ ಹೇಳಿದೆ. ಇಲ್ಲಿಂದ ಸಿದ್ಧಾರ್ಥನಿಗೆ ತತ್ವಚಿಂತನೆ ಪ್ರಾರಂಭ ಆಗುತ್ತೆ. ಕಾಲಕ್ರಮೇಣ ಯಶೋಧರೆ ಪುತ್ರವನ್ನು ಜನ್ಮ ಕೊಡ್ತಾಳೆ, ಅವನ ಹೆಸರು ರಾಹುಲ ಅಂತ. ಯಾವತ್ತು ರಾಹುಲ ಜನನ ಆಯಿತೋ ಅವತ್ತೇ ಸಿದ್ಧಾರ್ಥನಿಗೆ ತೀವ್ರ ವೈರಾಗ್ಯ ಉಂಟಾಗುತ್ತದೆ. ಇದು ಎಲ್ಲ ಏನೂ ಇಲ್ಲ, ಇದು ನಶ್ವರ, ನಾನು ತತ್ವಚಿಂತನೆ ಮಾಡಬೇಕು ಅಂದ್ಬಿಟ್ಟು ಅವತ್ತು ರಾತ್ರಿನೇ ಚೆನ್ನ ಅಂತ ಒಬ್ಬ ಸೇವಕ ಅವನ ಹತ್ರ ಹೋಗ್ಬಿಟ್ಟು, ಕಂದಕ ಅಶ್ವನ ಇದೆಯಲ್ಲ ಅದನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಅವನು ಆ ಅಶ್ವವನ್ನು ಕರ್ಕೊಂಡು ಬರ್ತಾನೆ. ಆ ಅಶ್ವನ ಬೆನ್ನನ್ನೆಲ್ಲ ಸವರ್ಬಿಟ್ಟು ಹೇಳ್ತಾನೆ, ಕಂದಕ, ನನ್ನ ಹಿತಕ್ಕಾಗಿಯೂ ಜಗತ್ತಿನ ಹಿತಕ್ಕಾಗಿಯೂ ನನ್ನನ್ನು ಕರೆದೊಯ್ದು ಉಪಕರಿಸು ಅಂದ್ಬಿಟ್ಟು ಆ ಕುದುರೆ ಮೇಲೆ ಕೂತ್ಕೊಂಡು ಅರಮನೆಯನ್ನು ಬಿಟ್ಟು ಕಪಿಲವಸ್ತು ನಗರನ ಬಿಟ್ಟು ಅರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ಎಷ್ಟು ದೂರ ಅಂದರೆ ಬಹುದೂರ ಹೋಗ್ತಾನೆ. ಬೆಳಗಾಗೋ ಅಷ್ಟೊತ್ತಿಗೆ ಭಾರ್ಗವ ಎಂಬ ಮುನಿಯ ಆಶ್ರಮದ ಬಳಿಗೆ ಹೋಗ್ತಾನೆ. ಅಲ್ಲಿ ಚೆನ್ನಾಗೆ ಹೇಳ್ತಾನೆ, ಚೆನ್ನ, ನನ್ನ ದಂಡ ಪ್ರಣಾಮಗಳಿಗೆ ಈ ರೀತಿ ಭಿನ್ನವಿಸು, ನಾನು ಜರಾಮರಣ ನಾಶಾರ್ಥವಾಗಿ ತಪೋವನ್ನು ಪ್ರವೇಶಿಸುವೆನೇ ಹೊರತು ಸ್ವರ್ಗ ಅಪೇಕ್ಷೆಯಿಂದಾಗಲಿ ಕೋಪದಿಂದಾಗಲಿ ಅಥವಾ ಪಿತೃಭಕ್ತಿ ಇಲ್ಲದೇ ಆಗಲಿ ಹಾಗೆ ಮಾಡಿದವನಲ್ಲ. ನನಗಾಗಿ ತಾವ್ಯಾರೂ ಶೋಕಿಸಕೂಡದು. ಚಂಚಲವಾದ ಮಾನವ ಜೀವನದಲ್ಲಿ ಧರ್ಮಾಚರಣೆಗೆ ಅಕಾಲವೆಂಬುದೇ ಇಲ್ಲ. ಅದ ಕಾರಣ ಶ್ರೇಯ ಸಾಧನೆಗೆ ನನಗೆ ಇದೇ ಸಕಾಲವೆಂದು ಭಾವಿಸಿ ರಾಜಧಾನಿಯನ್ನು ಬಿಟ್ಟು ಬಂದೆನು. ತಂದೆಯವರಿಗೆ ಈ ಮಾತನ್ನು ವಿಜ್ಞಾಪಿಸು ಅಂತ ಹೇಳ್ತಾನೆ. ಇವನು ಒಂದು ಖಡ್ಗನ ತಗೊಂಡು ತಲೆ ಕೂದಲನ್ನು ಕತ್ತರಿಸಿಕೊಂಡು ಕಾಷಾಯ ವಸ್ತ್ರವನ್ನು ಧರಿಸಿ ಇವನು ಈ ಕಡೆ ಭಾರ್ಗವ ಆಶ್ರಮಕ್ಕೆ ಹೋದ. ಅವನು ಅರಮನೆಗೆ ಹೋದ, ಆ ಸೇವಕ ಚೆನ್ನ ಅನ್ನೋನು. ಹೀಗೆ 6 ವರ್ಷಗಳ ಕಾಲ ಬಗೆ ಬಗೆಯಾಗಿ ತಪವನ್ನು ಆಚರಿಸಿದ. ಸ್ವಲ್ಪ ಕಾಲ ಕಠೋರ ನಿಯಮವನ್ನು ಆಚರಿಸಿದ, ತದನಂತರ ನಿರಾಹಾರ ವ್ರತವನ್ನು ಕೈಗೊಂಡನು. ಈ ವ್ರತದಿಂದ ದೇಹವು ದಿನದಿನವೂ ಕೃಶವಾಗುತ್ತಾ ಬಂದಿತ್ತು. ಮಾಂಸಖಂಡಗಳೆಲ್ಲ ಸೊರಗಿ ಹೋಗಿ ಆತನ ಕೈ ಕಾಲು ಗಿಣ್ಣುಗಳಿಂದ ಕೂಡಿದ ಬಿದುರುಗಳಂತೆ ತೋರುತ್ತಿದ್ದವು. ಬೆನ್ನು ಮೂಳೆಯು ಗಂಟುಗಳನ್ನು ಅತಿ ಸುಲಭವಾಗಿ ಎಣಿಸಬಹುದಾಗಿತ್ತು. ಹೊಟ್ಟೆಯು ಬೆನ್ನಿಗೆ ಅಂಟಿಕೊಂಡು ಮೂಳೆಗಳೆಲ್ಲ ಎದ್ದುಕೊಂಡಿದ್ದವು. ಅಲ್ಲಿಗೂ ನಿರಾಹಾರ ವ್ರತವನ್ನು ನಿಲ್ಲಿಸಲಿಲ್ಲ. ಕೊನೆಗೊಂದು ದಿನ ಸ್ಮೃತಿ ತಪ್ಪಿ ಬಿದ್ದುಬಿಟ್ಟ. ಮೂರ್ಛೆಯಿಂದ ಎದ್ದಾಗ ಹೇಳ್ತಾನೆ, ಅಂದ್ಕೊಳ್ತಾನೆ, ಇಷ್ಟು ಮಟ್ಟಿನ ಕಾಯಕ್ಲೇಶವನ್ನು ಸಹಿಸಿಯೂ ನಾನು ಯಾವ ಸಿದ್ಧಿಯನ್ನು ಪಡೆಯಲಿಲ್ಲ. ಮತ್ತೆ ಭಿಕ್ಷಾಟನೆಗೆ ಶುರು ಮಾಡ್ತಾನೆ. ಈ ಭಿಕ್ಷಾವೃತ್ತಿಯಲ್ಲಿ ಆಹಾರವನ್ನು ಸೇವಿಸಿ ದೇಹವು ಪುಷ್ಟಿ ಹೊಂದಿ ತತ್ವಚಿಂತನೆಯಿಂದಲೂ ಯೋಗಾಭ್ಯಾಸದಿಂದ ಮನಸ್ಸು ಪ್ರಶಾಂತವಾಗಿ ಪ್ರಸನ್ನತೆಯನ್ನು ಹೊಂದಿತು. ಹೀಗೆ ಒಂದು ದಿವಸ ಅಶ್ವತ್ಥ ವೃಕ್ಷದ ಕೆಳಗೆ ಕೂತ್ಕೊಳ್ತಾನೆ. ಪಕ್ಕದ ಊರಿನಿಂದ ಸುಜಾತೆ ಅಂತ ಮಹಿಳೆ, ಅವಳು ಬಂದು ಚಿನ್ನದ ಪಾತ್ರೆಯಲ್ಲಿ ಪಾಯಸ ಮಾಡಿಕೊಂಡು ಅಶ್ವತ್ಥ ಸೇವೆ ಮಾಡಬೇಕು ಅಂತ ಒಂದು ವ್ರತವನ್ನು ಆಚರಿಸ್ತಾ ಇರ್ತಾಳೆ. ಅವಳು ಬಂದು ನೋಡ್ತಾಳೆ, ಬುದ್ಧ ಅಶ್ವತ್ಥ ವೃಕ್ಷದಲ್ಲಿ ಕೂತ್ಕೊಂಡಿರೋ ನೋಡ್ಬಿಟ್ಟು ಇದು ಸಾಕ್ಷಾತ್ ಅಶ್ವತ್ಥ ದೇವತೆಯೇ ಇರಬೇಕು ಅಂದ್ಬಿಟ್ಟು ತುಂಬ ಭಕ್ತಿಯಿಂದ ಪಾಯಸವನ್ನು ಸ್ವೀಕರಿಸಿ ಅಂತ ಕೇಳ್ತಾಳೆ. ಸಿದ್ಧಾರ್ಥ ಆ ಪಾಯಸವನ್ನು ಸ್ವೀಕರಿಸಿದ ಮೇಲೆ ಹೀಗೆ ಹೇಳ್ತಾನೆ, ಇಹಾಸನೇ ತುಷ್ಯತು ಮೇ ಶರೀರಂ ತ್ವಗಸ್ತಿ ಮಾಂಸಂ ಪ್ರಳಯಂ ಚ ಯಾತು ಅಪ್ರಾಪ್ಯ ಬೋಧಂ ಬಹುಜನ್ಮ ದುರ್ಲಭಾಂ ಇಹಾಸನಾ ತಾಯಮಿತ ಶುಲೀಯಸಿ. ಚರ್ಮ ಮಾಂಸಗಳು ಒಣಗಿ ಹೋದರೂ ಎಲುಬುಗಳು ಶೀತಲವಾದರೂ ಸತ್ಯದರ್ಶನ ಆಗುವವರೆಗೆ ಈ ದೇಹವನ್ನು ಕದಲಿಸುವುದಿಲ್ಲ ಎಂಬ ದೃಢ ಸಂಕಲ್ಪ ಮಾಡಿದ. ಈ ಥರ ಸಂಕಲ್ಪ ಮಾಡಿಕೊಂಡು 7 ವಾರ ಧ್ಯಾನಮಗ್ನದಲ್ಲಿ ಇದ್ದ. ತದನಂತರ ಬುದ್ಧತ್ವವನ್ನು ಹೊಂದಿದ. ಆ ಅಶ್ವತ್ಥ ವೃಕ್ಷಕ್ಕೆ ಬೋಧಿ ವೃಕ್ಷ ಅಂತ ಹೆಸರಾಯಿತು. ಹೀಗೆ ಬುದ್ಧ ಹೇಗೆ ನಿರ್ವಾಣವನ್ನು ಹೊಂದ, ಬೇರೆಯವ್ರಿಗೆಲ್ಲ ಇದನ್ನು ನಾನು ಬೋಧನೆ ಮಾಡಬೇಕು ಅಂದ್ಬಿಟ್ಟು ಅವನು ಅರಣ್ಯದಲ್ಲಿ ಯಾರ್ಯಾರನ್ನ ಸನ್ಯಾಸಿನ ಭೇಟಿ ಮಾಡಿದ್ನೋ ಅವ್ರಿಗೆಲ್ಲ ಹೇಳಬೇಕು ಅಂದ್ಬಿಟ್ಟು ಅವರೆಲ್ಲ ಮೃಗವನದಲ್ಲಿ, ವಾರಣಾಸಿ ಮೃಗವನದಲ್ಲಿ ಇದ್ದರು. ಅಲ್ಲಿ ಇವನು ಹೋದ, ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿ ಧರ್ಮೋಪದೇಶ ಮಾಡ್ದ. ಮೊದಲನೇ ಧರ್ಮೋಪದೇಶ ಮೃಗವನದಲ್ಲಿ ಆಯಿತು. ಇದಾದ ನಂತರ ಬಿಂಬಿಸಾರವನ್ನು ಭೇಟಿ ಮಾಡಿದ. ಆಮೇಲೆ ಕಪಿಲವಸ್ತುನಗರಕ್ಕೆ ಬಂದನು. ಸಿದ್ಧಾರ್ಥನು ಕಪಿಲವಸ್ತುನತ್ರ ಬರ್ತಾ ಇದ್ದಾನೆ ಅಂತ ಕೇಳಿ ಶುದ್ಧೋದನಿಗೆ ಆತುರ, ಭಯ, ಸಂತೋಷ, ಉದ್ವೇಗ ಎಲ್ಲವೂ ಏಕಕಾಲದಲ್ಲಿ ಅವನಿಗೆ ಆವರಿಸಿದವು. ತಾನು ಮಾಡಬೇಕಾದ ಸಾಧನೆಗಳೆಲ್ಲ ಮುಗಿಸಿ ಜ್ಞಾನವನ್ನು ಪಡೆದು ತೃಪ್ತನಾಗಿ ಸಿದ್ಧಾರ್ಥನು ಮನೆಗೆ ಹಿಂತಿರುಗ್ತಾ ಇದ್ದಾನಾ, ಅಥವಾ ನಮ್ಮಲ್ಲೇ ಉಳಿದು ರಾಜ್ಯನಾಗಿ ರಾಜ್ಯ ಪರಿಪಾಲನೆ ಮಾಡ್ತಾನ ಅಂತ ಈ ಥರ ಎಲ್ಲ ಚಿಂತೆ ಮಾಡ್ತಾ ಇದ್ದ. ಇಲ್ಲಿ ಕಪಿಲವಸ್ತು ನಗರದಲ್ಲಿ ಸಂಭ್ರಮವೋ ಸಂಭ್ರಮ, ಸಡಗರವೋ ಸಡಗರ. ಅವರೆಲ್ಲ ನಮ್ಮ ಯುವರಾಜ ಬರ್ತಾ ಇದ್ದಾನೆ, ಸಿದ್ಧಾರ್ಥ ಬರ್ತಾ ಇದ್ದಾನೆ, ಅವನಿಗೆ ಆದರದಿಂದ ಸ್ವಾಗತ ಮಾಡಬೇಕು ಅಂದ್ಬಿಟ್ಟು ರಸ್ತೆಯಲ್ಲೆಲ್ಲ ಅಲಂಕಾರ, ಮನೆ ಮುಂದೆ ಎಲ್ಲ ಅಲಂಕಾರ ಮಾಡಿ ಅವರು ಕೂಡ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಗುಂಪು ಗುಂಪಾಗಿ ಸ್ವಾಗತ ಮಾಡಬೇಕು ಅಂತ ನಿಂತ್ಕೊಂಡಿರ್ತಾರೆ. ಅವರು ಕಂಡಿದ್ದೇನು ಅಂದರೆ 300 ಜನ ಭಿಕ್ಷುಗಳು ಕಾಷಾಯ ವಸ್ತ್ರವನ್ನು ಧರಿಸಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಮನೆಗೆ ಭಿಕ್ಷೆ ಬಿಡ್ತಾ ಇರೋದನ್ನ ಕಂಡಿದ್ರು. ಇದನ್ನು ನೋಡಿಬಿಟ್ಟು ಅವರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ. ಈ ಪೂರ್ವ ದ್ವಾರದಿಂದ ಶುದ್ಧೋದನ ನಗರ ಪ್ರವೇಶ ಮಾಡಿದ. ನೋಡ್ತಾ ಇದ್ದಾನೆ ಎಲ್ಲರೂ ಕಾಷಾಯ ವಸ್ತ್ರ ಹಾಕಿದ್ದಾರೆ, ಎಲ್ಲರೂ ನೋಡೋಕ್ಕೆ ಒಂದೇ ಥರ ಇದ್ದಾರೆ, ಎಲ್ಲಿ ಸಿದ್ಧಾರ್ಥ ಅಂತ ನೋಡ್ತಾ ಇರ್ತಾನೆ. ಆಗ ಬುದ್ಧ ಒಂದು ಗುಡಿಸಿನ ಮುಂದೆ, ಬಡ ಗುಡಿಸಿನ ಮುಂದೆ ಭಿಕ್ಷೆ ಬಿಡ್ತಾ ಇರ್ತಾನೆ. ತುಂಬ ಶಾಂತ ಮನಸ್ಸಿನಿಂದ, ಸೌಮ್ಯ ಮುಖದಿಂದ ಭಿಕ್ಷೆ ಬಿಡ್ತಾ ಇದ್ದಾನೆ. ಆ ಗುಡಿಸಿಲಿನಿಂದ ಒಬ್ಬ ಹೆಂಗಸು ಬಂದು ಬೆಂದಿದ ಆಲೂಗಡ್ಡೆನ ಭಿಕ್ಷೆ ಪಾತ್ರನಲ್ಲಿ ಹಾಕಿ ಹೋಗ್ತಾಳೆ. ಬುದ್ಧ ಅದನ್ನು ಸೇವಿಸ್ತಾನೆ, ಆ ತಾಯಿಯನ್ನು ಹರಿಸಿ ಮುಂದಿನ ಮನೆಗೆ ಹೋಗ್ತಾನೆ. ಇದನ್ನು ಶುದ್ಧೋದನ ನೋಡಿ ಮನಸ್ಸಿಗೆ ತುಂಬ ಬೇಸರ ಆಯಿತು. ಒಂದು ದೊಡ್ಡ ಅಪಮಾನ ಆಗೋಯಿತು ಅಂದ್ಬಿಟ್ಟು ರಥದಿಂದ ಇಳಿದು ದಾಪು ಹೆಜ್ಜೆ ಇಟ್ಕೊಂಡು ಬುದ್ಧನ ಹತ್ರ ಹೋಗ್ತಾನೆ. ವೃದ್ಧ ಶುದ್ಧೋದನ ಕೆನ್ನೆಯೆಲ್ಲ ಸುಕ್ಕು ಸುಕ್ಕಾಗಿದೆ, ಅದರ ಮೇಲೆ ಅಳ್ತಾ ಇದ್ದಾನೆ. ಹೇಗೋ ಧೈರ್ಯ ಮಾಡಿಕೊಂಡು 2 ಕೈನ ಜೋಡಿಸಿ ತಲೆ ಬಾಗಿಸಿ ಬುದ್ಧನಿಗೆ ನಮಸ್ಕಾರ ಮಾಡ್ತಾನೆ. ಬುದ್ಧನಾದರೂ ನಿರ್ವಿಕಾರ ಭಾವದಿಂದ, ಶಾಂತದಿಂದ ತಂದೆಯ 2 ಕೈಗಳನ್ನು ಹಿಡ್ಕೊಳ್ತಾನೆ. ಆಗ ಶುದ್ಧೋದನ ಹೇಳ್ತಾನೆ, ಮಗನೇ, ನೀನು ನೇರವಾಗಿ ಅರಮನೆಗೆ ಬರ್ತೀಯ ಅಂತ ನಾನು ಭಾವಿಸಿದ್ದೆ. ನೀನು ನೋಡಿದ್ರೆ ಈ ಬಡಗುಡಿಸಿನಲ್ಲಿ ಭಿಕ್ಷೆ ಬೇಡುವುದು ಇದು ಸರಿನಾ? ಶಾಕ್ಯ ಮನೆತನದಲ್ಲಿ ಈ ಥರ ಯಾರೂ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಬುದ್ಧ ಹೇಳ್ತಾನೆ, ಶಾಕ್ಯ ಮನೆತನದಲ್ಲಿ ಯಾರೂ ಭಿಕ್ಷುಗಳಾಗಿರಲಿಲ್ಲ, ಭಿಕ್ಷುಗಳು ಭಿಕ್ಷೆ ಬೇಡುವುದೇ ನಿಯಮ. ಇದರಲ್ಲಿ ಗುಡಿಸಿನಲ್ಲಾಗಲಿ ಅಥವಾ ಅರಮನೆಯನ್ನಾಗಲಿ ಸಿಗೋದು ಮೃಷ್ಟಾನ್ನ ಮಾತ್ರ, ಇದರಲ್ಲಿ ಏನು ವ್ಯತ್ಯಾಸ? ಎಲ್ಲರೂ ಸಮಾನರೇ. ಇದು ನಮ್ಮ ಆತ್ಮಗೌರವವನ್ನು ಗುರುತಿಸಲು ಸಹಾಯ ಮಾಡುವ ಸಾಧನೆ ಅಂತ ಹೇಳ್ತಾನೆ. ಶುದ್ಧೋದನು ತುಂಬ ಅಚ್ಚರಿಯಿಂದ, ಈಗ ಇಡೀ ಜಗತ್ತನ್ನೇ ಬೆಳಗುವ ಜಗದ್ಗುರುವಾದ ಬುದ್ಧನಾಗಿದ್ದಾನೆ, ಜ್ಯೋತಿಷ್ಯರ ಭವಿಷ್ಯವಾಣಿಯು ಈಗ ಸತ್ಯವಾಯಿತು ಅಂತ ಆಲೋಚನೆ ಮಾಡ್ತಾನೆ. ಹೀಗೆ ಕಪಿಲವಸ್ತು ನಗರದಿಂದ 3 ಮೈಲಿ ದೂರದಲ್ಲಿ ಒಂದು ಉದ್ಯಾನ ಇತ್ತು. ಆ ಉದ್ಯಾನದಲ್ಲೇ ಈ ಭಿಕ್ಷುಗಳು ಬುದ್ಧನು ಅವರೆಲ್ಲ ತಂಗಿದ್ರು. ಒಂದು ದಿವಸ ಶುದ್ಧೋದನ ಹೋಗ್ಬಿಟ್ಟು, ನೀವೆಲ್ಲರೂ ಬಂದು ಅರಮನೆಯಲ್ಲಿ ಭಿಕ್ಷೆನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಬುದ್ಧ ಒಪ್ಕೊಳ್ತಾನೆ. ಎಲ್ಲರೂ ಒಂದಿನ ಹೋಗ್ತಾರೆ ಅರಮನೆಗೆ ಭಿಕ್ಷೆ ಬೇಡುವುದಕ್ಕೆ. ಅವರವರ ಭಿಕ್ಷೆ ಪಾತ್ರನಲ್ಲೇ ಅವರು ಭಿಕ್ಷೆಯನ್ನು ಸ್ವೀಕರಿಸಿ ಮೌನವಾಗಿ ತಿಂದು ಅವರವರ ಪಾತ್ರೆ ಅವರೇ ತೊಳ್ಕೊಂಡು, ಅರಮನೆಯ ಎದುರುಗಡೆಯೇ ಒಂದು ಉದ್ಯಾನ ಇತ್ತು. ಆ ಉದ್ಯಾನದಲ್ಲಿ ಭಿಕ್ಷುಗಳು ಒಂದು ಕಡೆ ಕೂತ್ಕೊಂಡ್ರು, ಮತ್ತು ಸಾರ್ವಜನಿಕರು ಇನ್ನೊಂದು ಕಡೆ ಕೂತ್ಕೊಂಡ್ರು, ರಾಜದ ಪರಿವಾರವರು ಮತ್ತೊಂದು ಕಡೆ ಕೂತ್ಕೊಂಡ್ರು. ಹಿರಿಯವರಿಗೆಲ್ಲ ಮನಸ್ಸಿನಲ್ಲಿ ಒಂದೇ ಅವರಿಗೆ ಅನ್ನಿಸ್ತಾ ಇತ್ತು, ಇವನು ಅರಮನೆ ಬಿಟ್ಟುಬಿಟ್ಟು ಅರಣ್ಯಕ್ಕೆ ಪ್ರವೇಶ ಮಾಡಿದ್ನಲ್ಲ, ಹೇಗೆ ಹೇಗೆ ಜೀವನನ್ನು ಎದುರಿಸ್ದ ಅಂತ. ಆಗ ಬುದ್ಧ ಹೇಳ್ತಾ, ಬುದ್ಧ ಅದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿಬಿಟ್ಟು ಧರ್ಮದ ವಿಷಯದ ಮೇಲೆ ಹೀಗೆ ಹೇಳ್ತಾನೆ, ನಾವು ಇಡೀ ಜಗತ್ತು ನಶ್ವರವೆಂಬುದನ್ನು ಅರಿತುಕೊಳ್ಳಬೇಕು. ನಮ್ಮ ಮನಸ್ಸಿನಲ್ಲಿ ಏಳುವ ಭಾವನೆಗಳನ್ನು ತಡೆ ಹಿಡಿಯಲು ಪ್ರಯತ್ನಿಸಬೇಕು. ಆ ಮೂಲಕ ನಮ್ಮ ಮನಸ್ಸನ್ನು ಆಲೋಚನಾರಹಿತವನ್ನಾಗಿ ಮಾಡಬೇಕು. ಆಗ ಮಾತ್ರ ನಮ್ಮ ಹೃದಯ ಮತ್ತು ಮನಸ್ಸು ಎಷ್ಟು ಅದ್ಭುತವಾದದ್ದು ಎಂಬ ಅರಿವು ನಮಗಾಗುತ್ತದೆ. ನಾವು ನಮ್ಮ ಕಷ್ಟಕೋಟೆಗಳಿಂದ ನಮ್ಮನ್ನೇ ಬಂಧಿಸಿಕೊಂಡಿದ್ದೇವೆ. ಇದರಿಂದ ನಮ್ಮ ಈ ಅದ್ಭುತ ಜಗತ್ತನ್ನು ಅನುಭವಿಸುವ ಶಕ್ತಿಯನ್ನು ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ. ಈ ಅಜ್ಞಾನವನ್ನು ನಾವು ಭೇದಿಸಬೇಕಾದರೆ ಶಾಂತಿಯ ತಾಣವನ್ನು, ಸಂತೋಷವನ್ನು, ಮುಕ್ತಿಯನ್ನು, ನಿರ್ವಾಣವನ್ನು ನಾವು ಆವಿಷ್ಕರಿಸಬಲ್ಲೆವು. ನಿರ್ವಾಣವೆಂದರೆ ಅಜ್ಞಾನವನ್ನು, ಮೌಢ್ಯವನ್ನು, ಕೋಪವನ್ನು ಬುಡಸಹಿತ ಕಿತ್ತು ಹಾಕುವುದು. ಮೊದಲು ಶಾಂತಿ ಸಂತೋಷವನ್ನು ತುಂಬಿಕೊಳ್ಳದೆ ಬೇರೆಯವರಿಗೆ ನಿಜವಾಗಿ ಸಹಾಯ ಮಾಡಲು ಸಾಧ್ಯವಿಲ್ಲ. ಈ ಸತ್ಯವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಈ ಧಾರ್ಮಿಕ ಬೋಧನೆಯನ್ನು ಕೇಳಿ ಎಲ್ಲರಿಗೂ ತುಂಬ ಪಡೆಯಬೇಕೆಂಬ ಪ್ರೇರಣೆ ಉಂಟಾಯಿತು. ಇದಾದ ಕೆಲವು ದಿನ ನಂತರ ಯಶೋಧರೆ ಬುದ್ಧನ ಹತ್ರ ಹೋಗ್ಬಿಟ್ಟು, ನಾನು ಗ್ರಾಮದ ಮಕ್ಕಳಿಗೆ ಸೇವೆ ಮಾಡ್ತಾಯಿದ್ದೀನಿ, ನೀವು ಅಲ್ಲಿ ಬಂದು ಒಂದು ಸತಿ ಭೇಟಿ ಕೊಡಬೇಕು ಅಂತ. ಬುದ್ಧ ಒಪ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಗ್ರಾಮದ ಮಕ್ಕಳಿಗೆ ನಿಮಗೊಂದು ಕತೆ ಹೇಳ್ತೀನಿ ಕೇಳಿ ಅಂತ ಹೇಳ್ತಾನೆ. ಇದು ತನ್ನದೇ ಪೂರ್ವಜನ್ಮದ ಕತೆ, ಬುದ್ಧನಂದೇ ಪೂರ್ವಜನ್ಮದ ಕತೆ. ಏನು ಅಂದರೆ, ಹಿಮಾಲಯದಲ್ಲಿ ಒಬ್ಬ ಮೇಘ ಅಂತ ಯುವಕ ಇದ್ದ. ಅವನು ತುಂಬ ಬಡವ, ದಯಾಳು, ಶ್ರಮಜೀವಿ. ಅವನು ಹೇಗಾದರೂ ಮಾಡಿ ರಾಜಧಾನಿಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಬೇಕು ಅಂತ ಅವನಿಗೆ ಇಷ್ಟ ಇತ್ತು. ಅದಕ್ಕೆ ಅವನು ರಾಜಧಾನಿಗೆ ಹೊರಟ. ಮಾರ್ಗ ಮಧ್ಯದಲ್ಲಿ ಎಷ್ಟೊಂದು ಹೊಲಗದ್ದೆಗಳೆಲ್ಲ ಇತ್ತು. ಅಲ್ಲಿ ಅವನು ಕೆಲಸ ಮಾಡಿ ಅವತ್ತಿಗೆ ಏನು ಊಟ ಬೇಕೋ ಆ ಊಟನ ತಿನ್ಬಿಟ್ಟು ಮತ್ತೆ ಸ್ವಲ್ಪ ದುಡ್ಡನ್ನು ಉಳಿತಾಯ ಮಾಡ್ಕೊಳ್ತಾ ಇದ್ದ. ಹೀಗೆ ರಾಜಧಾನಿಗೆ ಬಂದ ಮೇಲೆ 500 ವರಹ ಅವನ ಹತ್ರ ಆಯಿತು. ಅಲ್ಲಿ ರಾಜಧಾನಿಯಲ್ಲಿ ನೋಡ್ತಾನೆ, ಎಲ್ಲ ಸಂಭ್ರಮ ವಾತಾವರಣ. ಒಂದು ಯುವತಿ ಹಾಗೆ ಹೋಗ್ತಾ ಇರ್ತಾಳೆ. ಆ ಯುವತಿನ ಕರೆದುಬಿಟ್ಟು ಕೇಳ್ತಾನೆ, ಇಲ್ಲಿ ಏನು ಇಷ್ಟೊಂದು ಸಂಭ್ರಮ ಅಂತ. ಆ ಯುವತಿ ಹೇಳ್ತಾಳೆ, ಗುರು ದೀಪಾಂಕರ್ ಅವರು ಬರುತ್ತಿದ್ದಾರೆ. ಅವರು ಜೀವಿಗಳ ಬಾಳನ್ನು ಬೆಳಗುವ ಮಹಾತ್ಮರು. ಅವರು ಇಲ್ಲಿನ ರಾಜನ ಮಗ. ಸಂಸಾರವನ್ನು ತ್ಯಜಿಸಿ ಸಾಧನೆ ಮಾಡಿ ಸಿದ್ಧಿ ಪಡೆದರು. ಅವರು ತೋರುವ ಮಾರ್ಗವು ಇಡೀ ಜಗತ್ತೇ ಬೆಳಗುತ್ತದೆ ಅಂತ. ಇದನ್ನು ಕೇಳಿಬಿಟ್ಟು ಮೇಘನ್ಗೆ ತುಂಬ ಖುಷಿಯಾಗುತ್ತೆ, ಇವರೇ ನನ್ನ ಗುರು ಆಗಬೇಕು. ಆವಾಗ ಅವನು ಆ ಯುವತಿ ಕೈಯಲ್ಲಿ ನೋಡ್ತಾನೆ, ಅವಳು ಒಂದು ಬೆತ್ತದ ಬುಟ್ಟಿನಲ್ಲಿ ಐ ಕಮಲ ಪುಷ್ಪವನ್ನು ಇಟ್ಕೊಂಡಿರ್ತಾಳೆ. ಈ ಕಮಲ ಪುಷ್ಪನ ಎಷ್ಟು ಕೊಟ್ಟು ಕೊಂಡ್ಕೊಂಡೆ ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, 5 ಕಮಲ ಪುಷ್ಪ 500 ವರಹ ಕೊಟ್ಟು ಕೊಂಡ್ಕೊಂಡೆ. ಇನ್ನೆರಡು ನಮ್ಮ ಮನೆ ಹತ್ರದಲ್ಲಿ ಒಂದು ಕೊಳ ಇತ್ತು, ಆ ಕೊಳದಲ್ಲಿ ಕಿತ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಈ ಯುವಕ, ನನಗೆ ಆ 5 ಕಮಲ ಪುಷ್ಪ ಕೊಡ್ತೀಯಾ, ನಾನು ನಿಮಗೆ 500 ವರಹ ಕೊಡ್ತೀನಿ ಅಂತ. ಯುವತಿ ಒಪ್ಕೊಳ್ಳಲ್ಲ, ಇಲ್ಲ ಇದು ನಾನು ದೀಪಾಂಕರಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ, ಆಗೋದಿಲ್ಲ ಅಂತ. ಈ ಯುವಕ ಎಷ್ಟು ಕೇಳಿದ್ರೂ ಆ ಯುವತಿ ಕೊಡೋದಿಲ್ಲ. ನೀನು ಏನು ಹೇಳ್ತೀಯೋ ಅದನ್ನು ಕೇಳ್ತೀನಿ, ನನಗೆ ದಯವಿಟ್ಟು ಆ ಪುಷ್ಪವನ್ನು ಕೊಟ್ಬಿಡು ಅಂತ ಹೇಳ್ತಾನೆ. ಗುರು ಹತ್ರ ಹೋಗ್ಬೇಕಂದ್ರೆ ಬರೀ ಕೈನಲ್ಲಿ ಹೆಂಗೆ ಹೋಗೋದು, ಅದಕ್ಕೆ ಆ ಕಮಲ ಪುಷ್ಪವನ್ನು ನಾನು ಅವರಿಗೆ ಅರ್ಪಣೆ ಮಾಡ್ತೀನಿ, ದಯವಿಟ್ಟು ಕೊಡು, ನೀನು ಏನು ಹೇಳ್ತೀಯೋ ಅದನ್ನು ನಾನು ಕೇಳ್ತೀನಿ ಅಂತ ಹೇಳ್ತಾನೆ. ಆಗ ಆ ಯುವತಿ ಹೇಳ್ತಾಳೆ, ನೀನು ನನ್ನ ಮದುವೆ ಆಗಬೇಕು. ಮೇಘ ತುಂಬ ಆಶ್ಚರ್ಯದಿಂದ ಹೇಳ್ತಾನೆ, ನೋಡು ಆಧ್ಯಾತ್ಮಿಕ ಜೀವನದಲ್ಲಿ ಅಂದರೆ ಎಲ್ಲ ಆಸೆಗಳನ್ನು ಬಿಡಬೇಕು, ಮದುವೆ ಮಾಡಿಕೊಂಡ್ರೆ ನನ್ನ ಸ್ವಾತಂತ್ರ್ಯ ಹೋಗ್ಬಿಡುತ್ತೆ, ಇದು ಹೇಗೆ ಸಾಧ್ಯ ಅಂತ. ಆಗ ಆ ಯುವತಿ ಹೇಳ್ತಾಳೆ, ನೀ ನನ್ನ ಮದುವೆ ಆದರೆ ಸಾಕು, ನೀ ನನ್ನ ಪತಿ ಆದರೆ ಸಾಕು, ನಿನ್ನ ಆಧ್ಯಾತ್ಮಿಕ ಜೀವನಕ್ಕೆ ಏನೇನು ಸಹಾಯ ಬೇಕೋ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ, ಆ ಮೇಘ ಒಪ್ಕೊಳ್ತಾನೆ. ಇಬ್ಬರು ಗುರುಗಳ ಬಳಿಗೆ ಹೋಗ್ತಾರೆ. ದೂರದಿಂದ ದರ್ಶನ ಆಗುತ್ತೆ, ತುಂಬಾ ಜನ ಮುಂದೆ ಹೋಗಲಿಕ್ಕೆ ನೋಡ್ತಾರೆ, ಹತ್ತಿರದಿಂದ ದರ್ಶನ ಆಗಲಿಕ್ಕೆ ಅದೇ ಆಗಲಿಲ್ಲ. ಈ ಯುವಕ ಏನು ಮಾಡ್ತಾನೆ, ದೂರದಿಂದನೇ 5 ಪುಷ್ಪವನ್ನು ಎಸಿತಾನೆ ಅವರ ಪಾದ ಪದ್ಮಕ್ಕೆ ತಲುಪಲಿ ಅಂತ. ಆದರೆ ಅದು ಭುಜದ ಮೇಲೆ ಬಿದ್ದೋಗುತ್ತೆ. ಈ ಯುವತಿಯು ಹಾಗೆ ಮಾಡ್ತಾಳೆ, ಹೂವಿನ ದೂರದಿಂದನೇ ಬಿಸಾಕ್ತಾಳೆ, ಅದೂ ಭುಜದ ಮೇಲೆ ಬಿದ್ದೋಗುತ್ತೆ. ಆಮೇಲೆ ಅವರೆಲ್ಲ ಘೋಷಣೆ ಮಾಡ್ತಾರೆ, ಯಾರು ಈ ಪುಷ್ಪವನ್ನು ಸಲ್ಲಿಸಿದ್ದು ಮುಂದೆ ಬನ್ನಿ ಅಂತ. ಇವರಿಬ್ಬರು ಮುಂದೆ ಬಂದು ಕೈ ಮುಗಿದು ಮಂಡಿ ಊರ್ತಾರೆ. ಆಗ ದೀಪಂಕರಿಗೆ ಗೊತ್ತಾಗುತ್ತೆ ನನ್ನ ಹತ್ರ ಬರೋಕ್ಕಿಂತ ಮುಂಚೆ ಏನೇನು ಮಾತುಕತೆ ಆಯಿತು ಅಂತ. ಆ ಯುವತಿ ಹತ್ರ ಹೋಗ್ಬಿಟ್ಟು, ಜನ್ಮ ಜನ್ಮದಲ್ಲೂ ಇವನೇ ನಿನ್ನ ಪತಿ ಆಗ್ತಾನೆ, ನೀನು ನಿನ್ನ ಮಾತನ್ನು ಉಳಿಸ್ಕೊ ಅಂದರೆ ಹೇಳಿರ್ತಾಳಲ್ಲ, ನಿನ್ನ ಆಧ್ಯಾತ್ಮಿಕ ಜೀವನಕ್ಕೆ ನಾನು ಸಹಾಯ ಮಾಡ್ತೀನಿ ನನ್ನ ಕೈಲಾದಷ್ಟು ಅಂತ. ಆ ಮಾತನ್ನು ಉಳಿಸ್ಕೊ ಅಂದ್ಬಿಟ್ಟು ಧರ್ಮೋಪದೇಶ ಮಾಡಿ ಇಬ್ಬರನ್ನ ಕಳಿಸ್ಕೊಡ್ತಾನೆ. ಬುದ್ಧ ಹೇಳ್ತಾನೆ, ಮಕ್ಕಳೇ ಇಲ್ಲಿಗೆ ಈ ಕತೆ ಮುಗಿಯಿತು. ಸಂಪತ್ತು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಗುರಿಯಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟರೆ ಇವುಗಳನ್ನು ಸಂಪಾದಿಸಬಹುದು, ಆದರೆ ಅದು ಬಹುಬೇಗ ನಾಶವಾಗುತ್ತದೆ. ಹೊಂದಿಕೊಂಡು ಬಾಳುವುದು ಮತ್ತು ಪ್ರೀತಿಯಿಂದ ಇತರರೊಡನೆ ವರ್ತಿಸುವುದು ಇವೇ ಜೀವನದ ಅಮೂಲ್ಯ ವಸ್ತುಗಳು. ಈ ಮೇಘ ಮತ್ತು ಯುವತಿ ಇಂಥ ಹೊಂದಾಣಿಕೆ ಮತ್ತು ಪ್ರೀತಿಗಳಿದ್ದವು, ಆದ್ದರಿಂದಲೇ ಅವರಿಬ್ಬರು ಹಲವು ಜನ್ಮಗಳ ಪರ್ಯಂತ ಆನಂದದಿಂದ ಬಾಳಿದರು. ಇದನ್ನು ಯಶೋದೆ ಕೂಡ ಕೇಳಿಸ್ಕೊಳ್ತಾ ಇದ್ಲು. ಅವಳು ಕೈ ಜೋಡಿಸಿ ಆತನಿಗೆ ನಮಸ್ಕಾರ ಮಾಡಿದ್ಲು. ಈ ಕಥೆಯು ತನಗೆ ಸಂಬಂಧಿಸಿದ್ದೆಂದು ತಿಳಿದು ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯುತ್ತಿತ್ತು. ಯಶೋಧರೆ ಇವನು ಸಾಮಾನ್ಯಳಲ್ಲ. ಅವಳು ಸಿದ್ಧಾರ್ಥ ಯಾವಾಗ ಈ ಥರ ಅರಮನೆಯನ್ನು ತ್ಯಜಿಸಿ ಅರಣ್ಯಕ್ಕೆ ಪ್ರವೇಶ ಆಗಿ ಸನ್ಯಾಸಿ ಆದ ಅಂತ ಕೇಳಿದ ಕೂಡಲೇ ಅವಳೂ ಆಡಂಬರವಾದ ವಸ್ತ್ರವನ್ನಾಗಲಿ ಅಥವಾ ಒಡವೆಯನ್ನಾಗಲಿ ಎಲ್ಲವನ್ನು ತ್ಯಜಿಸ್ಬಿಟ್ಟು ಕಾಶ್ಯ ವಸ್ತ್ರವನ್ನು ಧರಿಸಿ ಕೂದಲನ್ನು ತೆಗೆದು, ಹೇಗೆ ಬುದ್ಧ ದಿನಕ್ಕೆ 1 ಹೊತ್ತು ಊಟ, ನಾನು ಹಾಗಾದರೆ 1 ಹೊತ್ತು ಊಟ, ಅವನು ನೆಲದ ಮೇಲೆ ಮಲಗ್ತಾ ಇದ್ದ, ನಾನು ಹಾಗಾದರೆ ನೆಲದ ಮೇಲೆ ಮಲಗ್ತೀನಿ, ಈ ಥರ ಅವಳೂ ಆಧ್ಯಾತ್ಮಿಕ ಜೀವನೆಯನ್ನು ಮಾಡಿದ್ಲು. ಹೀಗೆ ಬುದ್ಧನು ಕಪಿಲವಸ್ತು ನಗರದಲ್ಲಿ ಸುಮಾರು 2 ತಿಂಗಳು ಕಾಲ ವಾಸವಾಗಿದ್ದನು. ಶಾಕ್ಯವಂಶಕ್ಕೆ ಸೇರಿದ ಅನೇಕ ಮಂದಿ ಪರಿವ್ರಾಜಕ ದೀಕ್ಷೆಯನ್ನು ಪಡೆದರು. ಅವರಲ್ಲಿ ಆನಂದ, ಅನಿರುದ್ಧ, ದೇವದತ್ತ 3 ಮುಖ್ಯರು. ಬುದ್ಧನ ಮಗ ರಾಹುಲ್ ಕೂಡ ದೀಕ್ಷೆ ಪಡೆದ. ಹೀಗೆ 45 ವರ್ಷಗಳಲ್ಲಿ ಪ್ರತಿಯೊಂದರಲ್ಲಿಯೂ 8 ತಿಂಗಳ ಕಾಲ ಬುದ್ಧನು ತನ್ನ ಶಿಷ್ಯರೊಡನೆ ಸಂಚಾರ ಹೊರಟು ಹಳ್ಳಿಯಿಂದ ಹಳ್ಳಿಗೂ, ಪಟ್ಟಣದಿಂದ ಪಟ್ಟಣಕ್ಕೂ, ರಾಜ್ಯದಿಂದ ರಾಜ್ಯಕ್ಕೂ ಹೋಗಿ ಉಪನ್ಯಾಸಗಳ ಮೂಲಕವೂ ಅಥವಾ ಗೂಢಾರ್ಥವುಳ್ಳ ಕಥೆಗಳ ಮೂಲಕವೂ ಅಥವಾ ವ್ಯಾಖ್ಯಾರ್ಥಗಳ ಮೂಲಕವೂ ಅನೇಕ ಜನರಿಗೆ ಧರ್ಮೋಪದೇಶ ಮಾಡಿ ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡನು. ಬುದ್ಧನು ಪಾವಾಗ್ರಾಮಕ್ಕೆ ಬಂದನು. ಅಲ್ಲಿ ಕಮ್ಮಾರ ಚುಂದ ಸೂಕವ ಮದ್ದವ ಅಂತ ಅಣಬೆ ಇರುತ್ತೆ, ಆ ಅಣಬೆನಲ್ಲಿ ಅಡುಗೆ ಮಾಡಿ ಅವತ್ತು ಬುದ್ಧನಿಗೆ ಭಿಕ್ಷೆ ಕೊಟ್ಟ. ಬುದ್ಧ ಆ ಭಿಕ್ಷೆಯನ್ನು 2 ತುತ್ತು ಸ್ವೀಕಾರ ಮಾಡುವಾಗಲೇ ಗೊತ್ತಾಯಿತು ಇದು ತುಂಬ ವಿಷಕರವಾದದ್ದು ಅಂತ. ಇತರ ಭಿಕ್ಷುಗಳಿಗೆ ಹೇಳ್ತಾನೆ ಇದನ್ನು ಸ್ವೀಕಾರ ಮಾಡಬೇಡಿ ಅಂತ. ಇದೇ ಬುದ್ಧನ ಕೊನೆಯ ಭಿಕ್ಷೆ. ಈ ವಿಷಕರವಾದ ಅಣಬೆಯಿಂದ ಅತಿಸಾರ ರೋಗವು ಸಂಭವಿಸಿತು ಬುದ್ಧನಿಗೆ. ಹೇಗೋ ಕುಸಿನಾರ ಗ್ರಾಮಕ್ಕೆ ಬಂದ. ಆ ವೇಳೆಗೆ ಬುದ್ಧನಿಗೆ ತುಂಬ ನಿತ್ರಾಣ ಆಯಿತು. ಆನಂದ ಏನು ಮಾಡ್ತಾನೆ, 2 ಸಾಲು ವೃಕ್ಷಗಳ ಮಧ್ಯದಲ್ಲಿ ಹುಲ್ಲಿನ ಹಾಸಿಗೆ ಮಾಡ್ತಾನೆ. ಬುದ್ಧ ಅದರ ಮೇಲೆ ಮಲ್ಕೊಳ್ತಾನೆ. ಅವತ್ತು ರಾತ್ರಿಯೇ ಬುದ್ಧನ ಮಹಾಪರಿನಿರ್ವಾಣದ ರಾತ್ರಿ. ಪ್ರಿಯ ಭಿಕ್ಷುಗಳಿರ, ಈಗ ಮತ್ತೊಮ್ಮೆ ನಿಮಗೆ ಹೇಳುತ್ತೇನೆ, ಜನಿಸಿದ್ದೆಲ್ಲ ನಾಶವಾಗುತ್ತದೆ, ನೀವೆಲ್ಲರೂ ಪ್ರಮಾದರಹಿತವಾಗಿ ವರ್ತಿಸಿ ನಿರ್ವಾಣವನ್ನು ಸಾಧಿಸಿಕೊಳ್ಳಿರಿ ಎಂದನು. ಇದೇ ಬುದ್ಧನಾಡಿದ ಕೊನೆಯ ಮಾತುಗಳು. ಆ ಬಳಿಕ ಬುದ್ಧ ಧ್ಯಾನಮಗ್ನಾಗಿ ಸಾಲು ವೃಕ್ಷಗಳಿಂದ ಆತನ ಮೇಲೆ ಹೂಗಳು ಉದುರಿದವು. ಬುದ್ಧ ಈ ಮಹಾಪರಿನಿರ್ವಾಣ ಹೊಂದಿದ ಮೇಲೆ ಅವನ ದೇಹ 6 ದಿನ ಹಾಗೆ ಇಟ್ಟರು, ಯಾಕಂದರೆ ಎಲ್ಲರೂ ಬಂದು ಅಂತಿಮ ಪ್ರಣಾಮವನ್ನು ಮಾಡ್ತಾಯಿದ್ರು. ಚಿತೆಗೆ ಎಷ್ಟು ಬೆಂಕಿ ಇಟ್ಟರೂ 7ನೇ ದಿನ ಚಿತೆಗೆ ಎಷ್ಟು ಬೆಂಕಿ ಇಟ್ಟರೂ ಬೆಂಕಿ ಹತ್ಕೊಳ್ಳಲಿಲ್ಲ. ಇದು ಕಾರಣ ಏನು ಅಂದರೆ, ಕಾಶ್ಯಪ ಎಂಬ ಶಿಷ್ಯ ಅವನು ಪಾವ ಗ್ರಾಮದಿಂದ ಕುಸಿನಾರ ಗ್ರಾಮಕ್ಕೆ ಬರ್ತಾ ಇದ್ದ. ಯಾವಾಗ ಅವನು ಬಂದು ಅಂತಿಮ ಪ್ರಣಾಮವನ್ನು ಸಲ್ಲಿಸಿದ ಮೇಲೆ ತನ್ನಷ್ಟಕ್ಕೆ ತಾನೇ ಉರಿಯಿತು, ಚಿತೆಗೆ ಹತ್ತಿಕೊಂಡು ಉರಿಯಿತು ಅಂತ ಮಹಾಪರಿನಿರ್ವಾಣ ಸೂತ್ರದಲ್ಲಿ ಹೇಳಿದೆ. ಇಲ್ಲಿಗೆ ಬುದ್ಧನ ಸಂಕ್ಷಿಪ್ತ ಜೀವನವನ್ನು ಹೇಳಿದೆ. ಈಗ ಬೌದ್ಧ ಸಿದ್ಧಾಂತವನ್ನು ಹೇಳ್ತೀನಿ. ಬೌದ್ಧ ಮತವನ್ನು ಅವಲಂಬಿಸಬೇಕಾದರೆ ಮೂರು ದೀಕ್ಷಾವಾಕ್ಯಗಳು, ಅವು ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ನಾಲ್ಕು ಮೂಲಭೂತ ನಿಯಮಗಳು ಕೊಲಬೇಡ, ಕಳಬೇಡ, ಅಸತ್ಯ ನುಡಿಯಬೇಡ, ಮದ್ಯ ಸೇವನೆ ಮಾಡಬೇಡ. ಜಗತ್ತಿನ ಮತ್ತು ಜೀವನದ ನಿಜ ಸ್ವಭಾವವನ್ನರಿತು ದುಃಖ ನಿರೋಧದಿಂದ ಪ್ರಜ್ಞಾಲಾಭ ಮಾಡಿಕೊಳ್ಳುವವರೆಗೂ ಮುಂದೆ ಜನ್ಮಗಳ ಕೋಟಲೆಯು ತಪ್ಪುವಂತಿಲ್ಲ. ದುಃಖ ನಿರೋಧಕ್ಕೆ ಆರ್ಯ ಅಷ್ಟಾಂಗಿಕ ಮಾರ್ಗವೇ ಅವಲಂಬವೆಂಬುದು ಬುದ್ಧನ ಉಪದೇಶ. ನಾನು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆರ್ಯ ಅಷ್ಟಾಂಗಿಕ ಮಾರ್ಗಗಳು, ಮೊದಲನೇದು ಸಮ್ಯಕ್ ದೃಷ್ಟಿ. ಇದು ವಿವರಣೆ ಹೀಗಿದೆ: ಸಾರಸಾರ ವಿಚಾರಗಳನ್ನು ಸ್ವ ಅನುಭವದಿಂದ ಮತನ ಮಾಡಿ ಆರ್ಯ ಸತ್ಯಗಳನ್ನು, ಅನಾತ್ಮವಾದ ಮುಂತಾದ ತತ್ವಗಳನ್ನು ಸರಿಯಾಗಿ ಮನದಟ್ಟಿ ಮಾಡಿಕೊಳ್ಳುವ ಮನೋವೃತ್ತಿಯನ್ನುಂಟು ಮಾಡಿಕೊಳ್ಳಬೇಕೆಂದು ಇದರ ಆಶಯ. ಅಲ್ಲದೆ ಅಪಕಾರಿಗಳಿಗೆ ಕೂಡ ಉಪಕಾರ ಮಾಡುವ ಮನೋಧರ್ಮವನ್ನು ಪರಿಪುಷ್ಟಿಗೊಳಿಸಬೇಕೆಂಬುದು ಬುದ್ಧನ ಅಭಿಪ್ರಾಯ. ಈ ಸಮ್ಯಕ್ ದೃಷ್ಟಿನಲ್ಲಿ ಸ್ವ ಅನುಭವದಿಂದ ಮತನ ಮಾಡಿ, ಆವಾಗ ನಮಗೆ ಮನದಟ್ಟಾಗತ್ತೆ, ಈ ಮನೋವೃತ್ತಿಯನ್ನು ಮಾಡಿಕೊಳ್ಬೇಕು ಅಂತ ಇದರ ಅಂದರೆ ತತ್ವವನ್ನು ಸರಿಯಾಗಿ ಮನದಟ್ಟಾಗುತ್ತೆ ಅಂತ ಹೇಳ್ತಾನೆ ಈ ಸಮ್ಯಕ್ ದೃಷ್ಟಿನಲ್ಲಿ. ಉದಾಹರಣೆ, ಕಿಸಾಗೌತಮಿ ಜೀವನದಲ್ಲಿ ನಾವು ನೋಡ್ಬೋದು. ಅವಳು ತುಂಬ ಬಡವ ಮನೆಯಲ್ಲಿ ಹುಟ್ಟಿದ್ದು, ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಿಸಿದ್ರು. ಅಲ್ಲೂ ಏನೂ ಅವಳು ಸುಖ ಪಡಿಲಿಲ್ಲ, ಎಷ್ಟು ವರ್ಷ ಆದ್ರೂ ಮಗುವೇ ಆಗಲಿಲ್ಲ. ದೇವರ ಕೃಪೆಯಿಂದ ಅವಳಿಗೊಂದು ಮಗುನೂ ಆಯಿತು, ಆದರೆ ಎರಡು ವರ್ಷನೇ ಅದಾದಮೇಲೆ ಅದು ಸತ್ತೋಯಿತು. ಇವಳು ಆ ಸತ್ತ ಮಗುನ ತಗೊಂಡು, ಕಂದ ಏಳು ಕಂದ ನನ್ನ ಹತ್ರ ಮಾತಾಡು ಅಂತ ತುಂಬ ಅಳ್ತಾ ಇದ್ಲು. ಮನೆಯವರೆಲ್ಲ ಅದನ್ನು ಅಂತಿಮ ಸಂಸ್ಕಾರ ಮಾಡಬೇಕು ಕೊಡು ಅಂತಂದರೆ, ಇಲ್ಲ ಇಲ್ಲ, ಒಳ್ಳೆ ವೈದ್ಯರನ್ನು ಕರೆಸಿ ಅವರು ಸತ್ತೋಗಿರೋ ಮಗುನೂ ಬದುಕಿಸ್ಕೊಡ್ತಾರೆ, ಕರೆಸಿ ಕರೆಸಿ ಅಂತ ಮಗುನ ಇಟ್ಕೊಂಡು ತುಂಬ ಅಳ್ತಾ ಇದ್ಲು. ಒಬ್ಬ ಬುದ್ಧಿವಂತ ಬಂದ್ಬಿಟ್ಟು ಹೇಳ್ತಾನೆ, ನೋಡು ಜೇತನವನದಲ್ಲಿ ಬುದ್ಧ ಇದ್ದಾನೆ, ಈ ಮಗುನ ಹತ್ರ ಹೋಗಿ ನೀನು ಕೇಳ್ಕೊ ಉಳಿಸ್ಕೊಡು ಅಂತ. ಅವಳು ಸರಿ ಅಂದ್ಬಿಟ್ಟು ಸತ್ತು ಮಗುನ ತಗೊಂಡು ಬುದ್ಧನ ಹತ್ರ ಹೋಗಿ ಮುಂದೆ ಇಟ್ಟು ಹೇಳ್ತಾಳೆ, ನನ್ನ ಮಗುನ ಉಳಿಸ್ಕೊಡಿ ಅಂತ. ಬುದ್ಧ ಮಗುನ ನೋಡ್ತಾನೆ, ಅವಳು ನೋಡ್ತಾನೆ, ಹೇಳ್ತಾನೆ, ಎಲ್ಲಿ ಮೃತ್ಯು ಇಲ್ವೋ ಆ ಮನೆಯಲ್ಲಿ ನೀನು ಒಂದು ಮುಷ್ಟಿ ಸಾಸಿವೆ ತೊಗೊಂಡು ಬಾ ಅಂತ. ಸರಿ, ಇವಳು ಸರಿಗಿನಿಂದ ಕಣ್ಣೀರು ಒರೆಸ್ಕೊಂಡು ಹೋಗಿ ಪಟ್ಟಣಕ್ಕೆ ಹೋಗ್ತಾಳೆ. ಪಟ್ಟಣಕ್ಕೆ ಹೋಗಿ ಮನೆ ಮನೆಗೂ ಕೇಳ್ತಾಳೆ, ನಿಮ್ಮನೇಲಿ ಯಾರ್ದಾದ್ರೂ ಮೃತ್ಯು ಆಯಿತಾ ಅಂತ. ಅವರು ಎಲ್ಲ ಮನೆಯಲ್ಲೂ ಮೃತ್ಯು ಆಗಿದೆ, ಇವಳು ಇಡೀ ಪಟ್ಟಣದಲ್ಲಿ ಯಾವ್ಯಾವ ಮನೆ ಇತ್ತೋ ಆ ಮನೆಯಲ್ಲೆಲ್ಲ ಹುಡುಕಿ ಇಟ್ಲು, ಎಲ್ಲೂ ಅವಳಿಗೆ ಸಾಸಿವೆ ಸಿಕ್ಕಲಿಲ್ಲ. ಅಂದರೆ ಎಲ್ಲರ ಮನೆಯಲ್ಲೂ ಮೃತ್ಯು ಆಗಿದೆ, ಆವಾಗ ಅವಳಿಗೆ ಮನವರಿಕೆ ಆಗುತ್ತೆ. ಪ್ರಕೃತಿ ನಿಯಮ ಅಲ್ವಾ, ಹುಟ್ಟಿದೆಲ್ಲ ಸಾಯಲೇಬೇಕು. ಬುದ್ಧ ನನಗೆ ಇದನ್ನು ಗೊತ್ತಾಗಲಿ ಅಂತ ನನಗೆ ಈ ಥರ ಹೇಳಿರೋದು ಅಂದ್ಬಿಟ್ಟು ಆಮೇಲೆ ಆ ಸತ್ತ ಮಗುನ ಮನೆಯವ್ರಿಗೆ ಕೊಡ್ತಾಳೆ, ಅಂತಿಮ ಸಂಸ್ಕಾರ ಮಾಡಿ ಅಂದ್ಬಿಟ್ಟು ಬುದ್ಧನ ಹತ್ರ ಶರಣಾಗಿ ಅವಳು ನಿರ್ವಾಣವನ್ನು ಹೊಂದುತ್ತಾಳೆ. ಈ ಭಿಕ್ಷುಣಿ ಸಂಘದಲ್ಲಿ ಪ್ರಥಮ ಭಿಕ್ಷುಣಿ ಕಿಸಾಗೌತಮಿನೇ. ಈ ಕಥೆಯಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ನೋಡಿ, ಸ್ವ ಅನುಭವದಿಂದ ಮತನ ಮಾಡಿದ್ಲು. ಸ್ವ ಅನುಭವದಿಂದನೇ ಅವಳು ಗೊತ್ತಾಯಿತು ಇದು ಪ್ರಕೃತಿ ನಿಯಮ, ಹುಟ್ಟಿದೆಲ್ಲ ಸಾಯಲೇಬೇಕು ಅಂತ. ಈ ಒಂದು ತತ್ವವನ್ನು ಅರಿತುಕೊಂಡ್ಲು ಅವಳು. ಇದು ಸಮ್ಯಕ್ ದೃಷ್ಟಿನಲ್ಲಿ ನಾವು ನೋಡ್ಬೋದು. ಮುಂದಿನದ್ದು ಸಮ್ಯಕ್ ಸಂಕಲ್ಪ. ಸುಖಲೋಲುಪತೆಯನ್ನು, ರಾಗದ್ವೇಷಾದಿಗಳನ್ನು ತೊರೆದು ಲೋಕಕುಶಲವನ್ನು ಬಯಸುತ್ತಾ ಪ್ರಜ್ಞಾಲಾಭವನ್ನು ಪಡೆಯುವುದಾಗಿ ಸ್ಥಿರ ನಿಶ್ಚಯ ಮಾಡಿಕೊಳ್ಳುವ ಗುಣವನ್ನು ಇದು ಸೂಚಿಸುತ್ತದೆ. ಈ ಸಮ್ಯಕ್ ಸಂಕಲ್ಪದಲ್ಲಿ ವಿವರಣೆ, ಲೋಕಕುಶಲವನ್ನು, ಪ್ರಜ್ಞಾಲಾಭವನ್ನು ಮತ್ತು ದೃಢ ನಿಶ್ಚಯ, ಸ್ಥಿರ ನಿಶ್ಚಯ ತಗೊಳ್ಬೇಕು ಅಂತ. ಧರ್ಮವರ್ಧನ ಅಂತ ಒಬ್ಬ ಭಿಕ್ಷು, ಅವನು ಒಂದು ದಿವಸ ಬುದ್ಧನ ಹತ್ರ ಹೋಗ್ಬಿಟ್ಟು, ಭಗವನ್ ನಾನು ಕಳಿಂಗ ದೇಶಕ್ಕೆ ಹೋಗ್ಬಿಟ್ಟು ಧರ್ಮೋಪದೇಶ ಮಾಡ್ತೀನಿ, ನೀವು ಕಳಿಸ್ಕೊಟ್ರೆ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಾನೆ. ಬುದ್ಧ ಬೆಚ್ಚಿ ಬಿದ್ದುಬಿಟ್ಟು ಹೇಳ್ತಾನೆ, ಕಳಿಂಗ ದೇಶಕ್ಕೆ ನೀನು ಅಲ್ಲಿ ಹೋಗಬೇಡ, ಅಲ್ಲಿರೋ ಜನರು ಸರಿಯಿಲ್ಲ, ಇಲ್ಲದ ಸಲ್ಲದೆಲ್ಲ ನಿನ್ನ ಮೇಲೆ ಆರೋಪ ಹೊರಿಸ್ಬಿಟ್ಟು ಕೆಟ್ಟ ಹೆಸರು ಕೊಡ್ತಾರೆ. ಆಗ ಧರ್ಮವರ್ಧನ ಹೇಳ್ತಾನೆ, ಭಗವನ್ ಬರೀ ಇಲ್ಲದ ಸಲ್ಲದ ತಾನೇ ಹೇಳೋದು, ನಾನೇನು ಹೊಡೆಯೋದಿಲ್ಲ ಅಲ್ಲ, ಅಷ್ಟೇ ತಾನೇ ಅಂತ ಹೇಳ್ತಾನೆ. ಆಗ ಬುದ್ಧ ಹೇಳ್ತಾನೆ, ಇಲ್ಲಪ್ಪ, ಇಲ್ಲದ ಸಲ್ಲದ ಹೇಳಿ ನಿನ್ನ ಮೇಲೆ ಕೈಲೂ ಮಾಡಲು ಮಾಡ್ಬೋದು, ಬೇಡ ನೀನು ಹೋಗೋದು ಅಂತ. ಭಗವನ್ ಬರೀ ಇಲ್ಲದ ಸಲ್ಲದ್ದು ಹೇಳ್ತಾರೆ ಅಥವಾ ಹೊಡಿತಾರೆ ಅಷ್ಟೇ ತಾನೇ, ನಾನೇನು ಸಾಯಿಸೋದಿಲ್ಲಲ್ಲ. ಇಲ್ಲ ಇಲ್ಲ, ನಾನು ಕಳಿಂಗ ದೇಶ ನೋಡಿದ್ದೀನಿ ಜನ ಎಂಥದ್ದು ಅಂತ, ಅವರು ಕೈಲು ಮಾಡಲು ಮಾಡ್ಬೋದು ಮತ್ತು ತುಂಬ ಹೀನ ಜನರು, ಅವ್ರನ್ನ ಸಾಯಿಸಿದ್ರು ಸಾಯಿಸ್ಬೋದು, ನೀನು ಹೋಗಬೇಡ ಅಂತ. ಆಗ ಧರ್ಮವರ್ಧನ ಹೇಳ್ತಾನೆ, ಭಗವನ್ ತಾವೇ ಹೇಳಿದ್ದೀರಿ ಈ ಶರೀರ ಧರ್ಮ ಕಾರ್ಯದಲ್ಲಿ ನಶಿಸಿದರೆ ಅದು ಒಳ್ಳೆಯದೇ ಎಂದು. ಈ ರೀತಿಯಿಂದ ಆ ಜನರು ನನಗೆ ಉಪಕಾರವನ್ನೇ ಮಾಡುವರಲ್ವಾ ಅಂತ ಹೇಳ್ತಾನೆ. ಆಗ ಬುದ್ಧನು ತುಂಬ ಸಂತೋಷ ಆಗಿ ಆಶೀರ್ವಾದ ಮಾಡ್ತಾನೆ, ವತ್ಸ, ಧರ್ಮ ಪ್ರಚಾರ ಮಾಡೋಕ್ಕೆ ನಿನಗೆ ನಿಜವಾದ ಯೋಗ್ಯತೆ ಇದೆ, ಹೋಗಿ ಹೋಗು ಧರ್ಮ ಪ್ರಚಾರ ಮಾಡು. ಧರ್ಮ ಪ್ರಚಾರ ಮಾಡುವವನಿಗೆ ಸಹಿಷ್ಣುತೆ, ಕ್ಷಮೆ, ನಿಷ್ಠೆ ಈ ಮೂರು ಇರಬೇಕು. ಆಗಲೇ ಧರ್ಮ ಪ್ರಚಾರವನ್ನು ಮಾಡೋದು ಎಲ್ಲರಿಗೂ ಹಿತವನ್ನು ಉಂಟಾಗುತ್ತೆ, ಹೋಗಿ ಬಾ ಅಂತ ಚೆನ್ನಾಗಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ. ಈ ಧರ್ಮವರ್ಧನದಲ್ಲಿ ಒಂದು ಸ್ಥಿರ ನಿಶ್ಚಯ ಇತ್ತು, ಮತ್ತು ಲೋಕಕುಶಲವನ್ನು ಬಯಸಲಿಕ್ಕೆ ಅವನು ಇಷ್ಟೊಂದೆಲ್ಲ ಇದು ಮಾಡಿದ್ದು, ಇದು ಸಮ್ಯಕ್ ಸಂಕಲ್ಪದಲ್ಲಿ ನಾವು ನೋಡ್ಬೋದು. ಮುಂದಿನದ್ದು ಸಮ್ಯಕ್ ವಚನ. ಸತ್ಯಭಾಷೆಯು ಮೃದುಭಾಷೆಯೂ ಆಗಿರಬೇಕು ಇದರ ನಿಯಮ. ಶ್ರಾವಸ್ತಿ ನಗರದಲ್ಲಿ 7 ಅಂತಸ್ತು ಉಳ್ಳ ಮನೆ ಇತ್ತು. ಆ ಮನೆಯಲ್ಲಿ ಅವಳ ಹೆಂಡತಿ ಮತ್ತು ಒಂದು ಚಿಕ್ಕ ಹೆಣ್ಣು ಮಗು, ಗಂಡು ಮಗು. ಆ ಹೆಣ್ಣು ಮಗು ಯಾವಾಗ ಪ್ರಾಪ್ತ ವಯಸ್ಸಿಗೆ ಬರ್ತಾಳೋ ಒಬ್ಬ ಸೇವಕನ ಇಟ್ಟಿದ್ದ ನೋಡ್ಕೊಳ್ಳಿಕ್ಕೆ. ಆದರೆ ಈ ಹುಡುಗಿ ಆ ಸೇವಕನ ಮೇಲೆ ಪ್ರೀತಿ ಉಂಟಾಗಿ ಯಾರಿಗೂ ಹೇಳದೆ ಕೇಳದೆ ಆಭರಣಗಳನ್ನು ಮತ್ತು ದುಡ್ಡನ್ನು ಸ್ವಲ್ಪ ಕದ್ಕೊಂಡು ಶ್ರಾವಸ್ತಿ ನಗರನ ಬಿಟ್ಟು ಒಂದು ಸಣ್ಣ ಹಳ್ಳಿನಲ್ಲಿ ಇಬ್ಬರು ದಂಪತಿಯಾಗಿ ಜೀವನ ನಡೆಸಿದ್ರು. ಕಾಲಕ್ರಮೇಣ ಅವಳಿಗೂ ಒಂದು ಗಂಡ್ಮಗು ಆಯಿತು, ಆದರೆ ಅದು ಜಾಸ್ತಿ ದಿನ ಉಳಿಲಿಲ್ಲ, ಸತ್ತೋಯ್ತು. ಒಂದು ದಿನ ಹೀಗೆ ಆ ಹುಡುಗನಿಗೇನೋ ವಿಷ ಸರ್ಪದ ಹಾವು ಕಚ್ಚಿ ಅವನು ಅಲ್ಲೇ ಮೃತಪಟ್ಬಿಟ್ಟ. ಇವಳಿಗೆ ಹೇಳ್ಕೊಳ್ಳೋವಂಥವ್ರು ಯಾರೂ ಇರಲಿಲ್ಲ, ತವ್ರ ಮನೆಯೇ ಗತಿ. ಶ್ರಾವಸ್ತಿ ನಗರಕ್ಕೆ ಬರ್ತಾಳೆ. ಬಂದ ಕೂಡಲೇ ಅವಳಿಗೊಂದು ಸುದ್ದಿ ತಲುಪ್ತು, ಏನಂದರೆ ಹಿಂದಿನ ರಾತ್ರಿ ಜೋರಾಗಿ ಬಿರುಗಾಳಿ ಬಂದು ಆ ಶ್ರಾವಸ್ತಿ 7 ಅಂತಸ್ತು ಉಳ್ಳ ಮನೆ ಕುಸ್ತು ಬಿದ್ದೋಯ್ತು ಅಂತ. ಅದರಲ್ಲೇ ತಂದೆ ತಾಯಿ ತಮ್ಮ ಅವರು ಕೂಡ ಮೃತಪಟ್ಟರು ಅಂತ. ಇವಳಿಗೆ ಎಷ್ಟು ಬೇಜಾರಾಯಿತು ಅಂದರೆ ಮಾನಸಿಕ ರೋಗ ಆಗೋಯ್ತು. ಯಾವ ಥರ ಮಾನಸಿಕ ರೋಗ ಅಂದರೆ ಪ್ರಜ್ಞಾಹೀನರಾಗಿದ್ದರು, ಅಂದರೆ ಬೆತ್ತಲ ಮೈನಲ್ಲೇ ಶ್ರಾವಸ್ತಿ ನಗರನ್ನೆಲ್ಲ ಓಡಾಡಲಿಕ್ಕೆ ಶುರು ಮಾಡಿದ್ಲು. ಆ ಥರ ಮಾನಸಿಕ ರೋಗ ಆಯಿತು. ಒಂದು ದಿನ ಹೀಗೆ ಜೇತನವನದಲ್ಲಿ ಬುದ್ಧ ಧರ್ಮೋಪದೇಶ ಮಾಡ್ತಾ ಇದ್ದ. ಇವಳು ಸಂಚಾರ ಮಾಡ್ತಾ ಮಾಡ್ತಾ ಆ ಜೇತನವನಕ್ಕೆ ಬರ್ತಾಳೆ. ಬುದ್ಧನ ನೋಡಿ ಏನೋ ಒಂಥರ ಹಿತ ಆಗುತ್ತೆ, ಅವಳಿಗೆ ಮನಸ್ಸಿಗೆ ಹಿತ ಆಗುತ್ತೆ. ಹಾಗೆ ಮುಂದಕ್ಕೆ ಹೋಗ್ತಾಳೆ, ಬುದ್ಧನ ಮುಂದೆ ಹಾಗೆ ನಿಂತ್ಕೊಳ್ತಾಳೆ. ಬುದ್ಧ ಯಾವ ರೀತಿ ಮಾತಾಡಿದ ಅಂದರೆ, ಕಲಶದಿಂದ ಹೊರಹೊಮ್ಮಿ ಕೇಳುವುದಕ್ಕೆ ಇಂಪಾಗಿರುವ ಅಮೃತ ದಾರಿಯಂತೆ ಅವಳ ಕಷ್ಟಗಳನ್ನು ಗ್ರಹಿಸುತ್ತಾ ಮಗಳೇ ಇಂದ್ರಿಯಗಳನ್ನು ಸಂತೈಸಿಕೋ ಅಂತ ಹೇಳ್ತಾಳೆ. ಯಾವಾಗ ಬುದ್ಧ ಈ ಇಂದ್ರಿಯಗಳನ್ನು ಸಂತೈಸಿಕೋ ಅಂತ ಕೇಳಿದ ಕೂಡಲೇ ಅವಳ ಇಂದ್ರಿಯಗಳೆಲ್ಲ ಗೋಚರ ಆಯ್ತಂತೆ. ಗೋಚರ ಆದಮೇಲೆ ಅವಳು ಗೊತ್ತಾಯಿತು ನಾನು ಬೆತ್ತಲು ಮೈನಲ್ಲಿದ್ದೀನಿ ಅಂತ. ತುಂಬ ನಾಚಿಕೆಯಾಗಿ ಹಾಗೆ ಮುದುರ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಒಂದು ಶಲ್ಯನ ಒದ್ದಿಸ್ತಾನೆ. ಆಗ ಅವಳು ಆಗಲಿಂದನೇ ಆ ಹುಡುಗಿಗೆ ಪಟಚರ ಅಂತ ಹೆಸರಾಯಿತು. ಇಲ್ಲಿ ಬುದ್ಧ ಎಷ್ಟು ಮೃದುಭಾಷೆಯಾಗಿ ಇಂದ್ರಿಯಗಳನ್ನು ಸಂತೈಸಿಕೊ, ಅವಳ ಜೀವನನೇ ಒಂದು ಪರಿವರ್ತನೆ ಆಯಿತು. ಕಡೆಗೆ ಅವಳು ಬುದ್ಧನ ಹತ್ರ ಶರಣಾಗಿ ಅವಳು ನಿರ್ವಾಣವನ್ನು ಹೊಂದಿದ್ಲು ಅಂತ ಇದೆ. ಮುಂದಿನದು ಸಮ್ಯಕ್ ಕರ್ಮ, ಪ್ರಾಣಿ ಹಿಂಸೆ ಮಾಡದೆ ಮಿಥ್ಯಾಚಾರವನ್ನು ಬಿಡಬೇಕೆಂದು ಇದರ ತತ್ವ. ಕೆಟ್ಟ ಕೆಲಸಗಳನ್ನು ಮಾಡಬಾರದು, ಅದರಿಂದ ಅವರಿಗೆ ಹಾನಿಯಾಗುತ್ತದೆ, ಕದಿಯಬಾರದು ಅಂತ. ಬುದ್ಧನ ಸಮಯದಲ್ಲಿ ತುಂಬ ಪ್ರಾಣಿ ಹಿಂಸೆ ನಡೀತಾ ಇತ್ತು, ಅದನ್ನು ಮಾಡಬಾರದು ಅಂತ ಹೇಳಿದರೆ. ಮತ್ತು ಮಿಥ್ಯಾಚಾರ, ಕೆಟ್ಟ ಕೆಲಸವನ್ನು ಮಾಡಬಾರದು. ದೇವದತ್ತನ ಜೀವನದಲ್ಲಿ ನಾವು ನೋಡ್ಬೋದು, ದೇವದತ್ತ ಬುದ್ಧನ ನೋಡಿದ್ರೆ ತುಂಬಾ ದ್ವೇಷ, ಅಜಾತಶತ್ರು ಹತ್ರ ಹೋಗ್ಬಿಟ್ಟು ಇಲ್ಲದ ಸಲ್ಲದೆಲ್ಲ ಅವನ ಮೇಲೆ, ಬುದ್ಧನ ಮೇಲೆ ಹೇಳಿ ಯಾವ ಥರ ಇಬ್ಬರು ನಿರ್ಧಾರ ತಗೊಂಡ್ರು ಅಂದರೆ, ಒಂದು ಆನೆಗೆ ಚೆನ್ನಾಗಿ ಮದ್ಯ ಸೇವನೆ ಮಾಡಿಸಿ ಚೆನ್ನಾಗಿ ಅದಕ್ಕೆ ಹಿಂಸೆ ಕೊಟ್ಟು ಬುದ್ಧ ಇನ್ನೇನು ರಸ್ತೆಯಲ್ಲಿ ಬರ್ತಾ ಇದ್ದಾನೆ, ಆವಾಗ ಈ ಆನೆನ ಬಿಟ್ಬಿಟ್ರು. ಆ ಆನೆ ಇರೋ ಮರ ಮನೆ ಎಲ್ಲ ಧ್ವಂಸ ಮಾಡಿ ಬುದ್ಧನ ಹತ್ರ ನಡೀತಾ ಇರೋಗ್ಲೇ ಅದು ಏನಾಯಿತು ಅಂದರೆ, ನಾಲ್ಕು ಕಾಲುಗಳನ್ನು ಮಂಡಿ ಊರಿ ಬುದ್ಧನ ಹತ್ರ ಶರಣಾಗೋಯಿತು. ಆವಾಗ ಆನಂದ ಆ ಅಜಾತಶತ್ರುಗೆ ಗೊತ್ತಾಯಿತು ನಾನು ಮಾಡಿದ ತಪ್ಪು ಅಂತ. ಆದರೆ ಈ ದೇವದತ್ತ ಸುಮ್ಮನಿರಲಿಲ್ಲ, ಹಾಗೆ ದ್ವೇಷ ಇಟ್ಕೊಂಡು ಭಿಕ್ಷುಗಳ ಮಧ್ಯದಲ್ಲಿ ಹುಳಿ ಹಿಂಡೋದಕ್ಕೂ ನೋಡ್ದ. ಅಲ್ಲೂ ಏನು ಅವೊಂದು ನಡೀಲಿಲ್ಲ, ಸ್ವಲ್ಪ ದಿನವೇ ನಡೀತು ಬುದ್ಧಿ ಕುಬುದ್ಧಿ. ಆಮೇಲೆ ಇಷ್ಟೊಂದು ವರ್ಷ ಆದಮೇಲೆ ದೇವದತ್ತನ ಗೊತ್ತಾಗುತ್ತೆ ನಾನು ಮಾಡಿದ್ದು ತಪ್ಪು ಅಂತ. ಆವಾಗ ಬುದ್ಧನ ಹತ್ರ ಶರಣಾಗತ ಕ್ಷಮಿಸಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಬರ್ತಾನೆ. ಆದರೆ ಅವನು ಮೃತ್ಯು ಆಗುತ್ತೆ, ಇದು ಹೀನ ವೃತ್ತಿ. ಅದಕ್ಕೆ ಈ ನಾವು ಮಿಥ್ಯಾಚಾರವನ್ನು ಮಾಡಬಾರ್ದು ಮತ್ತು ಬೇರೆಯವರಿಗೆ ಹಿಂಸೆ ಕೊಡಬಾರ್ದು ಅಂತ ಬುದ್ಧ ಇದನ್ನು ಒತ್ತಿ ಒತ್ತಿ ಹೇಳೋದು. ಅಂದರೆ ಜೀವನ ಏನು ಸಾಕ್ಷಾತ್ಕಾರ ಆಗಲಿಲ್ಲ, ಸುಮ್ಮನೆ ನಶ್ವರ ಆಯಿತು ಅಂತ. ಮುಂದಿಂದು ಸಮ್ಯಕ್ ಜೀವಿಕ, ಹೀನ ವೃತ್ತಿಗಳನ್ನು ಕೈಕೊಳ್ಳದೆ ಉತ್ತಮ ವಿಧದಲ್ಲಿ ಜೀವನ ಮಾಡಬಹುದಾದ ವೃತ್ತಿಗಳನ್ನು ಮಾತ್ರವೇ ಅವಲಂಬಿಸಬೇಕೆಂದು ಇದರ ಆಶಯ. ಇಲ್ಲಿ ಹೀನ ವೃತ್ತಿ ಅಂತ ಇದೆ, ಅಂದರೆ ಉತ್ತಮ ಜೀವನ ನಡೆಸಬೇಕು ಅಂತ ಸಮ್ಯಕ್ ಜೀವಿಕದಲ್ಲಿ ಹೇಳ್ತಾನೆ ಬುದ್ಧ. ಒಂದು ದಿನ ಆನಂದ ಬುದ್ಧನ ಹತ್ರ ಪ್ರಶ್ನೆ ಮಾಡ್ತಾನೆ, ಭಗವನ್ ಒಬ್ಬೊಬ್ಬರು ತುಂಬ ಅಪಮಾನ ಮಾಡ್ತಾರೆ ಅಥವಾ ಅವಹೇಳ ಮಾಡ್ತಾರೆ, ಆ ಸಮಯದಲ್ಲಿ ನಾನು ಏನು ಮಾಡಬೇಕು ಅಂತ. ಬುದ್ಧ ಹೇಳ್ತಾನೆ, ಹೌದು ಅಪಮಾನ ಮಾಡ್ತಾರೆ ಅವಹೇಳ ಮಾಡ್ತಾರೆ, ಆ ಸಮಯದಲ್ಲಿ ನೀನೇನು ಮಾತಾಡ್ಕೂಡ್ದು. ಯಾರು ಅಪಮಾನ ಅಥವಾ ಅವಹೇಳ ಮಾಡ್ತಾರೋ ಅವ್ರು ಅಂದ್ಕೊಂಡಿರ್ತಾರೆ ನಾನು ತುಂಬ ಉನ್ನತ ಸ್ಥಾನದಲ್ಲಿದ್ದೀನಿ ಅಂತ. ಆದರೆ ಅವರು ಉನ್ನತ ಸ್ಥಾನದಲ್ಲೆಲ್ಲ ಇರೋದು ಕೀಳ ವರ್ಗದಲ್ಲಿ ಇರ್ತಾರೆ. ನೀನು ಅವ್ರ ಜೊತೆಗೆ ಏನಾದರೂ ಪ್ರತ್ಯುತ್ತರ ಕೊಟ್ಟರೆ ನೀನು ಕೀಳು ವರ್ಗಕ್ಕೆ ಹೊಟ್ಟೋಗ್ತೀಯ, ನಿನಗೂ ಅವನಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಆ ಸಮಯದಲ್ಲಿ ಸುಮ್ಮನೆ ಇರಬೇಕು. ನಿಂಗೊಂದು ಕತೆ ಹೇಳ್ತೀನಿ ಕೇಳು. ಒಂದು ಅರಣ್ಯದಲ್ಲಿ ದೊಡ್ಡ ಆನೆ ಇತ್ತು. ಆ ಆನೆ ಮೇಲೆ ತುಂಬ ಎಲ್ಲ ಪ್ರಾಣಿಗಳು ಆ ಆನೆ ಮೇಲೆ ತುಂಬ ಗೌರವ ಪ್ರೀತಿ ಇತ್ತು. ಒಂದು ದಿವಸ ಹೀಗೆ ಸಂಚಾರ ಮಾಡ್ತಾ ಇರುವಾಗ ಒಂದು ಹಂದಿ ಅಂದರೆ ಕೊಚ್ಚಿನಲ್ಲಿ ಚೆನ್ನಾಗಿ ಆಟ ಆಡಿಬಿಟ್ಟು ಆನೆ ಮುಂದೆ ಬಂದು ಮೈನ ಬಾಲನ ಕೊಡುವುತ್ತೆ. ಈ ಆನೆ ಏನು ಮಾತಾಡೋದಿಲ್ಲ, ಪಕ್ಕಕ್ಕೆ ಸರ್ಕೊಂಡು ಹೊಟ್ಟೋಗುತ್ತೆ. ಈ ಹಂದಿ ಸುಮ್ಮನೆ ಇರಬೇಕಲ್ಲ, ಆ ಸ್ನೇಹಿತನ ಹತ್ರ ಹೋಗ್ಬಿಟ್ಟು ನೋಡಿದ್ಯಾ ನನ್ನ ನೋಡಿ ಹೇಗೆ ಭಯಪಟ್ಕೊಂಡು ಹೋದ, ನಾನು ಮೈನ ಕೊಡುವ ತಕ್ಷಣ ಆ ಕಡೆ ಹೊಟ್ಟೋಗ್ಬಿಟ್ಟ ನೋಡಿದ್ಯಾ ಅಂತ. ಈ ಸ್ನೇಹಿತ ಆನೆ ಕೇಳ್ತಾನೆ, ನೀನು ನಿಜವಾಗ್ಲೂ ಅವನು ನೋಡಿ ಭಯಪಟ್ಕೊಂಡ್ಯಾ ಅಂತ. ಅವನು ಹೇಳ್ತಾನೆ, ನೋಡು ಅವನ ಮೈ ಮೇಲೆ ಎಷ್ಟು ಕೊಳಕ್ಕಿದೆ, ಆ ಮಲಿನ ನನ್ನ ಮೈ ಮೇಲೆ ಬೀಳುತ್ತೆ ಅಂದ್ಬಿಟ್ಟು ನಾನು ಪಕ್ಕಕ್ಕೆ ಸರ್ಕೊಂಡು ಬಂದೆ. ಆಗ ಸ್ನೇಹಿತ ಹೇಳ್ತಾನೆ, ಅವನು ಅಷ್ಟೊಂದು ಅವಹೇಳ ಮಾಡ್ದ, ನೀನು ಒಂದು ಮಾತು ಹೇಳಲಿಲ್ಲ, ನೋಡು ಅವನದು ಕೀಳು ವರ್ಗದ್ದು ಅವನು ಅದಕ್ಕೆ ಆ ಥರ ಮಾತಾಡ್ದ, ಮಾತಾಡ್ಕೊಂಡ್ಲಿ ಬಿಡು, ನಾನು ಜೋರಾಗಿ ಕಿರಿಸಿದ್ರೆ ಭಯಪಟ್ಕೊಂಡು ಅಲ್ಲೇ ಸತ್ತೋಗ್ತಾನೆ, ನನ್ನ ಕಾಲಿಗೆ ಸಿಕ್ಕಿದ್ರೆ ಅಲ್ಲೇ ಸತ್ತೋಗ್ತಾನೆ, ಇನ್ನೇನು ಅವನ ಬಲ ಅವನು ನನ್ನ ಬಲ ನನಗೆ ಗೊತ್ತಿದೆ, ಮಾತಾಡಿ ಏನು ಪ್ರಯೋಜನ ಇಲ್ಲ ಬಿಟ್ಟುಬಿಡು ಅಂತ ಹೇಳ್ತಾನೆ. ಆವಾಗ ಬುದ್ಧ ಹೇಳ್ತಾನೆ, ನೋಡು ಆನಂದ, ಉನ್ನತ ಪುರುಷರು ವ್ಯಕ್ತಿಗಳು ಏನು ಮಾತಾಡೋದಿಲ್ಲ, ಏನಾದರೂ ಅಪಮಾನ ಅವಹೇಳ ಮಾಡಿದ್ರೆ ಅವ್ರು ಮಾತಾಡ್ಕೊಂಡು ನಿನ್ಬಿಟ್ಟು ಸುಮ್ಮನಾಗ್ತಾರೆ. ಈ ಥರ ಸಮ್ಯಕ್ ಜೀವನದಲ್ಲಿ ನಾವು ನೋಡ್ಬೋದು. ಮತ್ತು ನೆಕ್ಸ್ಟು ಸಮ್ಯಕ್ ವ್ಯಾಯಾಮ, ಧ್ಯಾನ ಮುಂತಾದವುಗಳ ಸಹಾಯದಿಂದ ಸಂತತವು ಸದ್ಭಾವನೆಗಳಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ತೃಷ್ಣಾ ನಿರೋಧದ ಕಡೆಗೆ ಮನಸ್ಸು ಹೋಗುವಂತೆ ಮಾಡುವುದು ಇದರ ಉದ್ದೇಶ. ಪರಿಪೂರ್ಣತೆಯನ್ನು ಪಡೆಯುವ ನಿಶ್ಚಯ ಬುದ್ಧಿಯು ಇದರ ಲಕ್ಷಣ. ಐದು ಜನ ಬ್ರಾಹ್ಮಣರು ಬುದ್ಧನ ಹತ್ರ ಬಂದುಬಿಟ್ಟು ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಅಂತ ಕೇಳ್ತಾನೆ. ಏನು ಸಮಸ್ಯೆ ಅಂತ ಬುದ್ಧ ಕೇಳ್ತಾನೆ. ಒಬ್ಬ ಬ್ರಾಹ್ಮಣ ಹೇಳ್ತಾನೆ, ನೋಡಿ ನಮ್ಮ ಶಾಸ್ತ್ರದಲ್ಲಿ ಈ ಥರ ನಿಯಮ ಪಾಲಿಸಿದ್ರೆ ದೇವರು ಲಭಿಸುತ್ತದೆ. ಎರಡನೇ ಅವನು ಕೂಡದು, ಇದೆಲ್ಲ ಏನೂ ಇಲ್ಲ, ಇದೆಲ್ಲ ಸುಳ್ಳು, ನಮ್ಮ ಶಾಸ್ತ್ರದಲ್ಲಿ ಹೀಗೆ ಹೇಳಿದರೆ ಈ ಥರ ಪಾಲನೆ ಮಾಡಿದ್ರೆ ದೇವರನ್ನು ಪಡಿಬಹುದು. ಹೀಗೆ ಐದು ಜನ ಐದೈದು ತರಹ ಹೇಳ್ತಾನೆ, ವಿವರಿಸ್ತಾರೆ. ಬುದ್ಧ ಎಲ್ಲ ಶಾಂತವಾಗಿ ಕೇಳಿಕೊಂಡು ಹೇಳ್ತಾರೆ, ನಿಮ್ಮ ಶಾಸ್ತ್ರಗಳಲ್ಲಿ ದೇವರು ಪರಿಶುದ್ಧನೇ, ಜಗಳ ಮಾಡ್ತಾನೆ, ಮತ್ತು ಸಾತ್ವಿಕ ಉಳ್ಳವನೇ ಅಂತ. ಆಗ ಐದು ಜನ ಬ್ರಾಹ್ಮಣರು ಹೇಳ್ತಾರೆ, ಇಲ್ಲ, ಪರಿಶುದ್ಧನು, ಜಗಳ ಮಾಡೋದಿಲ್ಲ, ಮತ್ತು ಸಾತ್ವಿಕ ಸ್ವಭಾವ ಉಳ್ಳವನು ಅಂತ. ಅದನ್ನು ಮೊದಲು ನೀವು ಮಾಡಿ, ನೀವು ಯಾರ ಹತ್ರನೂ ಜಗಳ ಮಾಡಬೇಡಿ, ನೀವು ಪರಿಶುದ್ಧರಾಗಿರಿ, ನೀವು ಸಾತ್ವಿಕ ಸ್ವಭಾವ ಉಳ್ಳವರಾಗಿ, ಆಮೇಲೆ ನಿಮ್ಮ ದೇವತೆಗಳು ಅಥವಾ ಭಗವಂತ ಯಾವ ಥರ ಅನ್ನೋದು ನಿಮಗೆ ಅರಿವಾಗುತ್ತೆ ಅಂತ ಹೇಳ್ತಾನೆ. ಇದು ಸಮ್ಯಕ್ ವ್ಯಾಯಾಮ ಒಂದಲ್ಲಿ ನಾವು ನೋಡ್ಬೋದು. ಅವರು ಹೇಳಿದಾರಲ್ಲ, ಸಂತತವು ಸದ್ಭಾವನೆಗಳಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಬೇಕು. ಮುಂದಿನದು ಸಮ್ಯಕ್ ಸ್ಮೃತಿ. ಸಮ್ಯಕ್ ಸ್ಮೃತಿ ಎಂದರೆ ದೌರ್ಮನಸ್ಸನ್ನು ಚಿತ್ತ ಸಂತಾಪವನ್ನು ಪರಿತ್ಯಜಿಸುವುದು ಅಂತ. ಅಂಗುಲಿಮಾಲದಲ್ಲಿ ನೋಡ್ಬೋದು, ಅಂಗುಲಿಮಾಲ ಎಷ್ಟು ಕ್ರೂರಿಯಾಗಿದ್ದ. ಅವನು ಒಂದು ವ್ರತವನ್ನು ಮಾಡಿದ, ಏನು ಅಂದರೆ 1,000 ಅಂಗುಲಿ ಮಾಲೆ ಮಾಡಬೇಕು ಅಂತ. ಅದು ಮಾಡ್ತಾ ಮಾಡ್ತಾ ಅಷ್ಟು ಕ್ರೂರಿ ಸ್ವಭಾವ ಆಗೋಯ್ತು ಅವನಲ್ಲಿ. 999 ಮಾಡುವಾಗ ಅವನಿಗೆ ಸಾಕಪ್ಪ, ಇನ್ನು ಒಂದು ಹೇಗಾದರೂ ಮಾಡಿಬಿಟ್ಟು ಈ 1,000 ಮುಗಿಸ್ಬಿಡ್ಬೇಕು, ಈ ವ್ರತವನ್ನು ಮುಗಿಸ್ಬೇಕು ಅಂತ ತುಂಬ ಚಿಂತೆ ಮಾಡ್ತಾ ಇರ್ತಾನೆ. ಆವಾಗ ನೋಡ್ತಾನೆ ಬುದ್ಧ ಮುಂದೆ ಬರ್ತಾ ಇದ್ದಾನೆ, ಖಡ್ಗನ ತಗೊಂಡು ಏಯ್ ನಿಲ್ಲು ಅಂತ ತುಂಬ ಜೋರಾಗಿ ಮಾತಾಡ್ತಾನೆ. ಬುದ್ಧ, ನಾನು ನಿಂತಲ್ಲೇ ನಿಂತಿದ್ದೀನಿ, ನೀನು ನಿಲ್ಲು ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಇದ್ದಾನೆ. ಆವಾಗಲೇ ಇವನಿಗೆ ಅಂಗುಲಿಮಾಲನಿಗೆ ಸ್ವಲ್ಪ ಸಂಶಯ ಆಗುತ್ತೆ. ನನ್ನ ನೋಡಿದ್ರೇ ಎಲ್ಲರೂ ಭಯ ಬೀಳ್ತಾನೆ, ಇವನೇನು ಇಷ್ಟು ಶಾಂತವಾಗಿ ಮಾತಾಡ್ತಾ ಇದ್ದಾನೆ, ಏ ಸನ್ಯಾಸಿ ಸುಳ್ಳು ಹೇಳ್ತಾ ಇದೆಯಾ, ನಿಲ್ಲು ನಿಲ್ಲು ಅಂತ ಹೇಳ್ತಾನೆ. ಆವಾಗ ಬುದ್ಧ ಹೇಳ್ತಾನೆ, ಇಲ್ಲ ಮಗು, ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಂತಲ್ಲೇ ನಿಂತಿದ್ದೀನಿ, ನೀನು ನಿಲ್ಲು ಅಂತ ಹೇಳ್ತಾನೆ. ಏನು ನೀನು ಹೇಳ್ತಾ ಇರೋದು ಅಂತ ಅಂಗುಲಿಮಾಲ ಹೇಳ್ತಾನೆ. ಆವಾಗ ನಿನ್ನ ಚಂಚಲವಾದ ಮನಸ್ಸನ್ನು ನಿಲ್ಲಿಸು ಮಗು ಅಂತ. ಇವನೇನು ಇಷ್ಟು ಚೆನ್ನಾಗಿ ಮಾತಾಡ್ತಾನೆ, ಯಾರು ನನ್ನ ಹತ್ರ ಇಷ್ಟು ಪ್ರೀತಿಯಿಂದ ಮಾತಾಡೇ ಇಲ್ಲಲ್ಲ ಅಂತ. ಇವನು ಎಷ್ಟು ಜೋರಾಗಿ ಹೋಗ್ತಾ ಇರ್ತಾನೆ ಬುದ್ಧನ ಹತ್ರ. ಹೋಗ್ತಾ ಅವನು ನಡೆಯೋದೇ ನಿಧಾನ ಆಗೋಗ್ಬಿಡುತ್ತೆ. ಯಾಕಂದರೆ ಅವನ ಮಾತುಗಳೆಲ್ಲ ಕೇಳ್ತಾ ಅವನ ಮನಸ್ಸು ಶೀತಲ ಆಗುತ್ತೆ. ಆಮೇಲೆ ಅವನ ಜೀವನನೇ ಪರಿವರ್ತನೆ ಆಗುತ್ತೆ. ಅವನು ಭಿಕ್ಷು ಆಗ್ತಾನೆ. ಭಿಕ್ಷು ಆದಮೇಲೆ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಬೇಕು. ಭಿಕ್ಷೆ ಬೇಡುವಾಗ ಎಲ್ಲರ ಮನಸ್ಸಲ್ಲಿ ಬಾಬಾ ಇವನು ತುಂಬ ಕ್ರೂರಿ, ಇವನು ನಮ್ಮ ಮನೆಯಲ್ಲಿರೋರನ್ನೆಲ್ಲ ಸಾಯಿಸಿದ್ದಾನೆ ಅಂದ್ಬಿಟ್ಟು ಕಲ್ಲು ಎಸಿತಾ ಇದ್ದರು. ಆ ಕಲ್ಲು ಎಸೆತಿದ್ದು ಅವನಿಗೆ ಮೈ ಮೇಲೆಲ್ಲ ತುಂಬಾ ಗಾಯ ಆಯಿತು. ಆವಾಗ ಅವನು, ನಾನು ಹಿಂದೆ ಎಷ್ಟು ಕ್ರೂರಿಯಾಗಿದ್ದೆ, ಯಾವ ಥರ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದೆ, ಇದು ಏನೂ ಇಲ್ಲ ಅಂತ. ಇದರಿಂದ ನಮಗೆ ಗೊತ್ತಾಗುತ್ತೆ ಚಿತ್ತ ಸಂತಾಪ. ಈ ಸಮ್ಯಕ್ ಸ್ಮೃತಿನಲ್ಲಿ ನಾವಿದನ್ನು ನೋಡ್ಬೋದು. ಮುಂದಿನದು ಸಮ್ಯಕ್ ಸಮಾಧಿ. ಇದು ಅಷ್ಟಾಂಗ ಮಾರ್ಗದಲ್ಲಿ ಅಂತಿಮ ಸಿದ್ಧಿಯಾದ ಅರ್ಹತೆಯ ದಶೆಯ ಸಾಕ್ಷಾತ್ಕಾರ, ಆನಂದ ಲಹರಿಯ ಸಿರಿಬೀಡು. ಭಿಕ್ಷುಗಳೀರ, ಈ ಆರ್ಯ ಸತ್ಯಗಳನ್ನರಿತು ಅಷ್ಟಾಂಗ ಮಾರ್ಗವನ್ನು ನಾನು ಅನುಸಂಧಾನ ಮಾಡಿದ್ದರಿಂದ ಪ್ರಜ್ಞೆಯು ಉತ್ಪನ್ನವಾಯಿತು, ವಿದ್ಯಾ ಲಾಭವಾಯಿತು, ಧರ್ಮ ಚಕ್ಷುಸು ತೆರೆಯಿತು. ನಾವು ಕೂಡ ಇವತ್ತಿಂದ ಭಗವಾನ್ ಬುದ್ಧನ ಕೃಪೆಯಿಂದ ಈ ಅಷ್ಟಾಂಗಿಕ ಮಾರ್ಗವನ್ನು ಪಾಲಿಸೋಣ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.